ಇಂಗಿತ ಹೇಳ್ಕೊಡ್ತೇನೆ ಅಂತ ಹೇಳ್ತೇನೆ, ತಿಳ್ಕೊಂಡ್ಬಿಡ್ತಾನೆ ಕೆಲಸಕ್ಕೆ ಅಂತ ಹೇಳಿದ. ಸಮಾಧಾನವಾಯಿತು. ನಕುಲ, ನೀನೇನು ಮಾಡ್ತೀ ಅಂತ ಕೇಳುತ್ತಾನೆ. ನೀನೇನು ಮಾಡ್ತೀ ಅಂತ ಕೇಳಿದರೆ, ನಾನು ಅಶ್ವಪಾಲಕರ ವೇಷದಲ್ಲಿ ಹೋಗ್ತೇನೆ, ಗ್ರಾಂಥಿಕ ಆತನ ಹೆಸರು ಅಂತ ಹೇಳ್ಕೊ, ಕುದುರೆಗಳನ್ನು ಚೆನ್ನಾಗಿ ಓಡಿಸ್ತೇನೆ, ಕುದುರೆಗಳನ್ನು ಚೆನ್ನಾಗಿ ನೋಡ್ಕೋತೇನೆ, ಆರೋಗ್ಯ ಕಾಪಾಡ್ತೇನೆ ಅಂತ ಹೇಳ್ತೇನೆ, ನನ್ನ ಕೆಲಸ ಕೊಡ್ತಾನೆ ಎದ್ದು ಬಿಡ್ತೇನೆ ಅಂತ ಆತ ಹೇಳಿದನೆ ಅಂತೆ. ಆಮೇಲೆ, ಸಹದೇವ ನೀನೇ ಆಗಿರ್ತಿ ಅಂದರೆ, ನಾನು ಗೋಪಾಲಕರ ವೇಷದಲ್ಲಿರ್ತೇನೆ, ಎಲ್ಲ ಗೋವುಗಳನ್ನು ನಾನು ರೋಗ ಬರದಂತೆ ನೋಡ್ಕೋತೇನೆ ಅಂತ ಹೇಳ್ತೇನೆ. ಭಾಳ ಆಲ್ಟ್ ಅದು, ಒಂದು ರೋಗ ಬರದಂತೆ ನೋಡ್ಕೋತೇನೆ, ಹುಲಿಸಿಂಹಗಳ ಭಯ ಬರದಂತೆ ನೋಡ್ಕೋತೇನೆ. ಸಾಮಾನ್ಯವಾಗಿ ಅಡವಿ ಮೇಲಕ್ಕೆ ಹೋಗಿಬಿಟ್ರೆ ಅಪಾಯ ತಪ್ಪಿದ್ದಲ್ಲ, ಎಷ್ಟೋ ಜನ ಪಾಪ ದನಕಾಯಿ ಹೋಗ್ತಾರಲ್ಲ, ಹಾರಿಸ್ಕೊಂಡು ಹೋಗಿಬಿಡುತ್ತೆ. ಅಯ್ಯಾ, ಸುರಕ್ಷಿತ ಬರೋದಕ್ಕಾಗೋದಿಲ್ಲ ಅವರಿಗೆ, ಪಾಪ ತಾವು ತಪ್ಪಿಸ್ಕೋತಾರೆ, ಹಸು ಪಾರಾಗಿ ಸಿಕ್ಕಾಕೊಂಡ್ಬಿಡುತ್ತೆ. ನಾನು ಕಾಪಾಡ್ತೀನಿ ಅಂತ ಹೇಳ್ತೇನೆ, ರೋಗದಲ್ಲಿ ತಜ್ಞನಾಗಿದ್ದೇನೆ ಅಂತ ಹೇಳ್ತೇನೆ. ಭಾರಿ ಇಂಪಾರ್ಟೆಂಟ್ ಅದು, ಒಂದು ವೆಟರ್ನರಿ ಡಾಕ್ಟರ್ ಕ್ವಾಲಿಫಿಕೇಶನ್ಸ್ ಇದೆ ಪಾಪ ಸಹದೇವರಿಗೆ. ನಾನು ಚಿಕಿತ್ಸೆ ಮಾಡ್ತೇನೆ ಪಶುಗಳಿಗೆ ಅಂತ ಹೇಳಿದರೆ ತಕ್ಷಣ ಸೇರಿಸ್ಕೊಂಡ್ಬಿಡ್ತಾನೆ. ಪಶು ಚಿಕಿತ್ಸೆ ನನಗೆ ಗೊತ್ತು, ಮತ್ತು ಗೋವುಗಳ ಲಕ್ಷಣ ನನಗೆ ಗೊತ್ತು, ಗೋವುಗಳ ವೆರೈಟಿ ನನಗೆ ಗೊತ್ತು ಅಂತ ಹೇಳ್ತಾನೆ. ಎಷ್ಟು ಜನ ಗೊತ್ತಿರುತ್ತೆ ಅವೆಲ್ಲ ಕೂಡ. ನಾವು ಗೋವುಗಳು ಒಂದು ಗೋವುಗಳು ಸಿಕ್ಕರೆ ಸಾಕಾಗಿದೆ, ಬರ್ತಾ ಬರ್ತಾ ಇದು ಗೋವು ಅಂತ ಹೇಳೋಷ್ಟು ಬಿಟ್ಟು ಭಾರಿ ಪುಣ್ಯಾತ್ಮ ಅಂತ ಹೇಳಿ, ಇದು ಗೋವು, ಇದು ಆನೆ ಅಲ್ಲ, ಇದು ಹಸು, ಅದು ಗುರುತಿಸೋ ಕಾಲ ಬರಬಹುದು ಒಂದು ಕಾಲಕ್ಕೆ. ಗೊತ್ತು, ಡೈರಿಯಾದ ಬಂದು ಬಂದು ಕೊರೆಗೆ ಹೊಲ ಅಲ್ಲಿ ಬಂದು ಧೈರ್ಯದಿಂದ ಬರುತ್ತೆ ಅಂತ ಹೇಳೋ ಬೇಕಿರೋ, ಹಸುನೇ ಬೇಕಿಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ. ಅದೆಲ್ಲ ಹಾಗಾಗಿದೆ ತಾನೆ, ತೀರ್ಥ ಆದರೆ ಯಾರೋ ಕೊಡ್ತಾರೆ ಲೋಟದಿಂದ ಬರುತ್ತೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಸಾಲಿಗ್ರಾಮನೇ ಬೇಕಿಲ್ಲ ಅಂತ ತಿಳ್ಕೊತಾನಲ್ಲ, ಹಾಗಾಗಿ ಬಿಡುತ್ತೆ. ಹಸುಗಳ ವೆರೈಟಿ ನನಗೆ ಗೊತ್ತು, ಅದೆಲ್ಲ ನಾಳೆ ನೋಡ್ತೇವೆ. ಆಶ್ಚರ್ಯವಾಗ ಇನ್ಫಾರ್ಮೇಶನ್ ಕೊಡ್ತಾನೆ ಸಹದೇವ. ಅದು ನಮಗೆ ಸೈನ್ಸ್ ಓದ್ಬೇಕು ಅದನ್ನೆಲ್ಲ ಕೂಡ. ಕೆಲವು ಗೋವುಗಳ ವೆರೈಟಿ ಹೀಗಿದೆ ಅಂತ ನಾನು ಹೇಳ್ತೇನೆ, ತಷ್ಟ ಸೇರಿಸ್ಕೋತಾರೆ ಅಂತ ಹೇಳಿದ್ದೇನೆ ಅಂತ. ಭಾರಿ ಖುಷಿಯಾಗೋಯ್ತು. ಆಮೇಲೆ ಧರ್ಮರಾಜ ಕೇಳ್ತಾರೆ, ಇದೆಲ್ಲ ಒಂದು ಸಮಸ್ಯೆ ಪರಿಹಾರವಾಯಿತು, ದೊಡ್ಡ ಸಮಸ್ಯೆ ಇದೆ, ಈ ದ್ರೌಪದಿನ ಹೇಗೆ ಕಾಪಾಡೋದು ಅಂತ ಕೇಳುತ್ತಾರೆ. ಒಂದು ವರ್ಷ ಕಾಲ ದ್ರೌಪದಿ ಹೇಗಿರಬೇಕು? ಈಕೇನೋ ಅಲ್ಲೊಂದು ಮಾತು ಬರುತ್ತೆ, ಮಾತೇವ ಪರಿಪಾಲ್ಯಾಸ ಜ್ಯೇಷ್ಠೇವ ಭಗಿನಿ ತಥಾ ಅಂತ ಹೇಳ್ತಾರೆ. ನಮ್ಮ ತಾಯಿ ಇದ್ದಾಗಿದ್ದಾಳೆ ದ್ರೌಪದಿ, ಈ ಮಾತನ್ನು ಜ್ಞಾಪನ ಇಟ್ಕೊಂಡಿರ್ಬೇಕು. ನಮ್ಮ ಅಕ್ಕ ಇದ್ದಾಗಿದ್ದಾಳೆ, ಹೆಂಡತಿ ಇದ್ದಾಗಿದ್ದಾಳೆ ಅಂತ ಕರೆಯೋದೇ ಇಲ್ಲ ಧರ್ಮರಾಜ. ಇದು ಭಾರಿ ಇಂಟ್ರೆಸ್ಟಿಂಗ್ ಅದು. ಒಂದು ಈಕಿದ್ದ ಇಂಥನ್ನು ಯಾಕೆ ಕಾಪಾಡಬೇಕು? ಹೇಗಿರ್ತೀಯ ದ್ರೌಪದಿ, ಹೇಗಿರ್ತೀಯ ದ್ರೌಪದಿನೇ ಕೇಳಿದ್ರಂತೆ. ನಾಳೆ ಏನು ಹೇಳ್ತಾಳೆ ದ್ರೌಪದಿ ಕೇಳಬೇಕು. ನಾನು ಏನು ಮಾಡ್ತೇನೆ ದ್ರೌಪದಿ ಹೇಳ್ತಾಳೆ, ಇವರೆಲ್ಲ ಹೇಗೆ ಎಂಟರ್ ಆಗ್ತಾರೆ, ಮತ್ತು ಭೀಮಸೇನ ಅಡಿಗೆಯವನೇ ಯಾತಕ್ಕಾದ, ಗೃಹನಳೆ ಯಾತಕ್ಕಾದ, ಅನ್ನೋ ಹೊಸ ಹೊಸ ಕಾರಣಗಳೆಲ್ಲ ಉಂಟು. ಅದನ್ನು ಯಾರು ಯೋಚನೆ ಮಾಡಿಲ್ಲ. ಇದು ಹೊರಗಿನ ಕಾರಣ ಅಷ್ಟೇ, ಇಷ್ಟೊತ್ತು ಹೇಳಿದ್ದು ನಿರ್ಣಯದಲ್ಲಿ ಆಚಾರ್ಯ ಅನಲೈಸ್ ಮಾಡ್ತಾರೆ ಅದನ್ನು, ಏನು ಕಾರಣ ಕೊಡ್ತಾರೆ ಅಂತ. ನಾಳೆ ಸರಿಯಾಗಿ 7 ಗಂಟೆಗೆ ಶುರುವಾಗ್ತಿರೋದೀಗ, 7 ಗಂಟೆ ಸರಿಯಾಗಿ ಶುರು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನಿಹಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯಃ. ಯೋಂತಃ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವನಾಂನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಕಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ. ಸರ್ವೋತ್ತಮೋ ವಿಷ್ಣುರಥೋ ರಮಾ ಚ ಬ್ರಹ್ಮಾ ಚ ವಾಯುಶ್ಚ ತದೀಯ ಪತ್ನ್ಯೋ ಅನ್ಯೇ ಚ ದೇವಾಃ ಸತತಂ ಪ್ರಸನ್ನಾ ಹರೌ ಸುಭಕ್ತಿಂ ಮಯಿ ಸಂದಿಶಂತು. ಶ್ರೀ ಗುರುಭ್ಯೋ ನಮಃ. ಹರಿಹಿ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಪರಮ ಪವಿತ್ರವಾದ ಶ್ರೀಮನ್ ಮಹಾಭಾರತದಲ್ಲಿ ಹೇಗೆ ಪಾಂಡವರು ವನವಾಸವನ್ನು ಅತ್ಯಂತ ಯಶಸ್ವಿಯಾಗಿ ಪೂರೈಸಿದ್ದಾರೆ ಮತ್ತು ಅಜ್ಞಾತವಾಸಕ್ಕೋಸ್ಕರವಾಗಿ ವಿರಾಟರಾಜನ ಪಟ್ಟಣಕ್ಕೆ ಹೋಗಲಿಕ್ಕೆ ತೀರ್ಮಾನ ಮಾಡಿದ್ದಾರೆ. ವಿಸೃಜ್ಯ ಚ ಬ್ರಾಹ್ಮಣಾದೀನ್ ಸಧೌಮ್ಯಾನ್ ಅಜ್ಞಾತವಾಸಾಯ ತಥೋ ಮನೋದಧು ನಾರಾಯಣಾನುಗ್ರಹತಃ ನಿಸ್ತೀರ್ಯತಾನ್ ದ್ವಾದಶಾಬ್ದಾನ್ ವನೇತೆ. ಶ್ರೀಹರಿಯ ಅನುಗ್ರಹದಿಂದ 12 ವರ್ಷಗಳ ವನವಾಸವನ್ನು ಅತ್ಯಂತ ವಿಶಿಷ್ಟ ರೀತಿಯಲ್ಲಿ ಪೂರೈಸಿದ ಅನಂತರ ಈ ಅಜ್ಞಾತವಾಸದ ಹಿನ್ನೆಲೆಯಲ್ಲಿ ಧೌಮ್ಯಾದಿಗಳನ್ನು ಕಳಿಸಿ ತಾವೆಲ್ಲ ಸಭೆ ಸೇರಿ ಯಾರ್ಯಾರು ಯಾವ ವೇಷದಲ್ಲಿರಬೇಕು ಅನ್ನೋದನ್ನು ತೀರ್ಮಾನ ಮಾಡಿದ್ದಾರೆ. ಆಮೇಲೆ ಧರ್ಮರಾಜ ಎಲ್ಲರಿಗೂ ಹೇಳುತ್ತಾನೆ, ನಾವಿನ್ನ ಪಟ್ಟಣಕ್ಕೆ ಪ್ರವೇಶ ಮಾಡೋಣ ಅಂತ ಹೊರಟ್ರಂತೆ. ಅಲ್ಲಿಂದ ಮಾತಾಡಿಕೊಂಡು ಊರಿ ಕಡೆ ಬರ್ತಾ ಇದ್ದಾರೆ. ಆಮೇಲೆ ಜನಗಳನ್ನು ದೊಡ್ಡ ದಾರಿ ಕಾಣಿಸ್ತಂತೆ, ಏಕಪದಿ ಅಂತ ಕರೆದಿದ್ದಾರೆ. ಏಕಪದ್ಯ ವಿಶಾಲವಾದಂಥ ರಾಜಮಾರ್ಗ ಕಂಡಾಗ ಓಹೋ ಇನ್ನೇನು ಊರು ಹತ್ತಿರ ಬರ್ತಾ ಇದೆ ಅಂತ ತೀರ್ಮಾನ ಮಾಡಿ ಮತ್ತೊಮ್ಮೆ ಯೋಚನೆ ಮಾಡ್ತಾ ಇದ್ದಾರೆ. ನಾವೀಗ ಈ ಶಸ್ತ್ರಾಸ್ತ್ರಗಳನ್ನೆಲ್ಲ ಜೊತೆಗಿಟ್ಕೊಂಡಿದ್ದೇವೆ. ಅತ್ಯಂತ ಅಪೂರ್ವವಾದ ಶಸ್ತ್ರ, ಅವರು ಹೇಗೆ ಅತ್ಯಂತ ತೇಜೋಮಯ ವ್ಯಕ್ತಿತ್ವದವರು, ಅವರ ಶಸ್ತ್ರಾಸ್ತ್ರಗಳೆಲ್ಲ ಅಮೋಘವಾದ ಶಸ್ತ್ರಾಸ್ತ್ರಗಳು. ಇವನ್ನ ನೋಡಿದರೆ ಸಾಕು ನಾವು ಯಾರು ಅಂತ ಗುರುಸಿಕ್ಕಿ ಬಿಡುತ್ತೆ. ಇದೆಲ್ಲ ಒಂದು ಕಡೆ ಇಟ್ಟು ಹೋಗಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಶಸ್ತ್ರಾಸ್ತ್ರಗಳನ್ನು ಗಾಂಧಿವಾದಿಗಳನ್ನೆಲ್ಲ ಸುರಕ್ಷಿತವಾಗಿ ಇಡಬೇಕು, ಎಲ್ಲಿಡಬೇಕು ಅಂತೆಲ್ಲ ಮಾತಾಡಿಕೊಂಡಿರುತ್ತೆ. ಆಗ ತೀರ್ಮಾನಕ್ಕೆ ಬರ್ತಾರೆ. ಜೊತೆಗಂತೂ ಒಯ್ಯೋದು ಸಾಧ್ಯ ಇಲ್ಲ, ಅವನ್ನ ಇಡಬೇಕು ಒಂದು ಊರ ಹತ್ರ ಹೊರಗಿನ ಭಾಗದಲ್ಲಿ ಶ್ಮಶಾನ. ಆ ಶ್ಮಶಾನದಲ್ಲಿ ಒಂದು ಬನ್ನಿ ಗಿಡ, ಅದರಲ್ಲಿ ಇಟ್ಟೋಗಬೇಕು ಅಂತ ತೀರ್ಮಾನ ಮಾಡ್ತಾ ಇದ್ದಾರೆ. ಬನ್ನಿ ಗಿಡ ಅನ್ನೋದು ಅಂತ ಯಜ್ಞೀಯವಾದ ವೃಕ್ಷ ಅಂತ ಹೆಸರು. ಅದರ ತೊಗಟೆ ಬದಲಾದ ಕಾಷ್ಟ ಎಲ್ಲವೂ ಕೂಡ ಯಜ್ಞಕ್ಕೆ ಸಮಿತ್ತಾಗಿ ಉಪಯೋಗಿಸ್ತಕ್ಕಂಥದ್ದು. ಬಹಳಷ್ಟು ಹೆಚ್ಚು ಪವಿತ್ರವಾದ ಅಡಿಗೆ ಉಪಯೋಗಕ್ಕೆ ಬರೋದಿಲ್ಲ, ಅದೆಲ್ಲ ನಿಷಿದ್ಧ. ಆದರೆ ಯಜ್ಞಯಾಗಾದಿಗಳಿಗೆ ಮಾತ್ರ ತುಂಬ ಶ್ರೇಷ್ಠವಾದಂಥದ್ದು ಅಂತ ಶಮಿ ವೃಕ್ಷದಲ್ಲಿ ಇಟ್ಟು ಹೋಗೋಣ ಅಂತೆಲ್ಲ ತೀರ್ಮಾನ ಮಾಡಿ ಹೇತೀಹಿ ಶಮ್ಯಾಂ ನಿಕ್ಷಿಪ್ಯ. ಎಲ್ಲ ಹೇತಿಗಳು ಅಂತ ಹೇಳಿದರೆ ಆಯುಧಗಳು ಎಲ್ಲನ್ನೆಲ್ಲ ಚನ್ನ ರೂಪ ಬಹೂ ಎಲ್ಲ ಇಟ್ಟರಂತೆ. ಅದನ್ನು ದೊಡ್ಡ ಮರ, ಅದು ಒಂದು ಈ ಕಾಲದ ಮರ ಇದ್ದಾಗ ಹಿಂದಿನ ಕಾಲದ ಮರ ದೊಡ್ಡ ದೊಡ್ಡ ಮರಗಳೇ ಇರ್ತದೆ, ಅದು ಕಲಿಯುಗ ಬರ್ತಾ ಹೋದಂತೆ ಚಿಕ್ಕದಾಗುತ್ತೆ ಅಂತ ಹೇಳುತ್ತಾರೆ. ಮರಗಳ ಗಾತ್ರವೂ ಕೂಡ ಪ್ರಾಣಿಗಳು ಮರ ಎಲ್ಲವೂ ಚಿಕ್ಕದಾಗ್ತಾ ಹೋಗುತ್ತೆ. ಹಾಗಿನ್ನು ವಿಶಾಲವಾಗಿದ್ದ ಮರಗಳು ಅದರಲ್ಲೆಲ್ಲ ಆಯುಧಗಳನ್ನು ಅಡಗಿಸಿಟ್ಬಿಟ್ಟು ಅಲ್ಲಿ ಕಟ್ಟಿಟ್ಟುಬಿಟ್ಟಿರೋದು ಎಲ್ಲವನ್ನು ಕಟ್ಟಿ ಕಟ್ಟಿ ಕಟ್ಟಿಡ್ತಾ ಇದ್ದಾರೆ. ಅದನ್ನು ಜೋಡಿಸ್ಬೇಕಾದ್ರೆ ಜನ ಬಿಡ್ತಾರೇನು, ಮೊದಲು ಶ್ಮಶಾನ ಆದ್ರಿಂದ ಬರೋ ಜನ ಕಡಿಮೆ, ಅಲ್ಲಿ ಬರೋ ಹಳ್ಳಕ್ಕೆ ಬಂದಿರ್ತಾರೆ, ಯಾರು ನೋಡೋ ಸ್ಥಿತಿಯಲ್ಲಿ ಇರೋದಿಲ್ಲ, ಆ ಕಡೆ ಕಡೆ ಗಮನ ಹಾಕೋ ಸ್ಥಿತಿಯಲ್ಲಿ ಇರೋದಿಲ್ಲ. ಆದ್ದರಿಂದ ಒಂದು ಒಂದು ಕ್ಷೇಮ ಅಂತಾಯಿತು. ಆದರೆ ಅವು ಕಣ್ಣಿಗೆ ಕಂಡ್ರೆ ಆ ಹೊಳಪಿನಿಂದ ಆಕರ್ಷಿತರಾಗ್ತಾರೆ ಅಂತ ಹೇಳಿ ಎಲ್ಲವನ್ನು ಕೂಡ ಗಟ್ಟಿಯಾಗಿ ಕಟ್ಟಿಬಿಟ್ಟು ಇಟ್ಟರು. ಕಟ್ಟಿದ ಮೇಲೂ ಕೂಡ ಕುತೂಹಲದ ಜನ ನೋಡಬಹುದಲ್ಲ, ಅದಕ್ಕೆ ಶವದ ಆಕಾರದಲ್ಲಿ ಕಟ್ಟಿದ್ರಂತೆ. ಸಾಮಾನ್ಯವಾಗಿ ಬೇತಾಳೆ ಗೀತಾಳೆ ಹಾಗೆ ಮರಕ್ಕೆ ನೇತಾಡುತ್ತೋ ಆ ರೀತಿ ತಿಳ್ಕೊಳ್ಳಿ ಅಂತ ಹೇಳಿಬಿಟ್ಟು ಶವದ ಆಕಾರದಲ್ಲಿ ಕಟ್ತಾರೆ ಎಲ್ಲ ಕೂಡ. ನೋಡಿದರೆ ಇದು ಪೆಟ್ಟಿಗೆಯಾಗಿ ಬೀಗ ಹಾಕ್ತಕ್ಕಂಥದ್ದಲ್ಲ, ಅವೆಲ್ಲ ಕೂಡ ಅಂಥದ್ದು ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಹಜವಾದಿ ರಕ್ಷಣೆ ಸಿಗಬೇಕು ಅಂತ ವ್ಯವಸ್ಥೆ ಮಾಡಿ ಅಲ್ಲಿಗೂ ಕೂಡ ಜನಗಳು ಇನ್ನೂ ಬರಬಹುದು ಅಂತ ಯೋಚನೆ ಮಾಡಿ ಮತ್ತೊಂದು ಉಪಾಯ ಮಾಡಿದರಂತೆ. ಒಂದು ಶವವನ್ನು ಕಟ್ಟಿದ್ರಂತ ಅದಕ್ಕೆ, ಹೇಗೋ ಶ್ಮಶಾನ ಒಂದು ಶವನ ಪಕ್ಕದಲ್ಲೇ ಕಟ್ಟಿದ್ರಂತ ಅದಕ್ಕೆ. ಯಾತಕ್ಕೆ ಆ ಶವ ಅಂದರೆ ಜನ ಯಾವ ಕಾಲಕ್ಕೂ ಹೆದರ್ತಾರೆ, ಶವಗಳು ಅಂದರೆ ಹೆದರೋದು ಬಹಳ ಆಶ್ಚರ್ಯ. ಅದು ಕಾರಣ ಇಷ್ಟೇ, ಶವ ಕಂಡ್ರೆ ಯಾತಕ್ಕೆ ಹೆದರ್ತಾರೆ ಅಂದರೆ ಅಲ್ಲಿ ಪ್ರಾಣದೇವರಿಲ್ಲ, ಪ್ರಾಣದೇವರಿಲ್ಲ ಅಂದರೆ ಭಯ ಹುಟ್ಟುಬಿಡುತ್ತೆ ಅಂತ ಅರ್ಥ. ಇದನ್ನು ಅರ್ಥ ಮಾಡಿಕೊಂಡು ಎಲ್ಲಿ ಪ್ರಾಣದೇವರಿರ್ತಾರೋ ಅಲ್ಲಿ ಅಭಯ. ಜಯ ಜಯ ಜಗತ್ರಾಡ ಜಗದೊಳಗೆ ಸುತ್ರಾಡ ಅಖಿಲಗೊಡ ಸದ್ಧಾಮ ಶ್ರೀಮಧ್ವನಾಮ. ಅವರಿಲ್ಲ ಅಂದರೆ ನೋಡಲಿಕ್ಕೆ ಭಯ, ಆ ಬಾಡಿ ನೋಡಲಿಕ್ಕೆ ಭಯ ಜನಗಳಿಗೆ. ಅಂದರೆ ವಾಯುದೇವರಿಂದ ಎಷ್ಟು ರಕ್ಷಣೆ ಇದೆ ಯೋಚನೆ ಮಾಡಬೇಕು. ಆದ್ದರಿಂದ ಶವವನ್ನು ಇಟ್ಟುಬಿಟ್ರೆ ಆ ಜನ ಬರೋದಿಲ್ಲ, ಶವವನ್ನು ಕಟ್ಟಿಬಿಟ್ರಂತೆ. ಮತ್ತೆ ಯೋಚನೆ ಮಾಡ್ತಾರೆ, ಇಷ್ಟೆಲ್ಲ ಶವಗಿವನು ಕಟ್ಟಿಯಾಯಿತು, ಜನಗಳು ಅಲ್ಲಿಗೆ ಹೋಗದೇ ಇರಬೇಕಾದ್ರೆ ಕುತೂಹಲ ಕೊಟ್ಟು ಹುಟ್ಟಬಾರದು ಅವರಿಗೆ ಅಂತ ಯೋಚನೆ ಮಾಡಿ ಜೋರಾಗಿ ಕೂಕೋತ ಹೊಟ್ಟುಬಿಟ್ರಂತೆ. ಏನಂತ, ನಮ್ಮೊಬ್ಬ ಅಜ್ಜಿ ಇದ್ಲು, ಅವಳು 800 ವರ್ಷ ಆಗೋಗ್ಬಿಟ್ಟು 180 ವರ್ಷ ಆಗೋಗ್ಬಿಟ್ಟಿತ್ತು, ಇತ್ತೀಚೆಗೆ ಸತ್ತೋಗಿಬಿಟ್ಲು, ಅವಳ ಶವವನ್ನಲ್ಲಿ ಕಟ್ಟಿ ಹೋಗ್ತಾ ಇದ್ದೇವೆ ಅಂತ ಹೇಳ್ಕೋತ ಹೋದ್ರಂತೆ ದಾರಿಯಲ್ಲಿ ಸಿಕ್ಕವರಿಗೆಲ್ಲ ಕೂಡ. ಅಂದರೆ ಶವ ಅದು ಕನ್ಫರ್ಮ್ ಆಗಲಿ ಅಂತ ಹೇಳಿಬಿಟ್ಟು ಅವು ಅಜ್ಜಿ 180 ವರ್ಷದ ಅಜ್ಜಿನ ಸತ್ತೋಗಿದ್ದು ಕಟ್ಟಿಬಿಟ್ಟಿದ್ದೇವೆ, ಶವನ ಯಾಕೆ ಅಲ್ಲಿ ಕಟ್ಟಿದ್ರಿ ಅಂತ ಕೇಳಿದರೆ ನಮ್ಮ ಮನೆತನದ ಪದ್ಧತಿ ಅಂತ ಹೇಳಿಬಿಟ್ರೆ. ಇದು ಕುತ್ರನೇ ಇಲ್ಲ, ಯಾವ ಶಾಸ್ತ್ರಗಳು ಬಂದು ಬರೋದೇ ಇಲ್ಲ ಅದಕ್ಕೆಲ್ಲ ಕೂಡ. ಮಾಡಬಾರ್ದನ್ನು ಮಾಡ್ತಾರೆ ಅನೇಕರು, ಪದ್ಧತಿ ಅಂತ ಹೇಳಿಬಿಡ್ತಾರೆ. ಏನು ಮಾಡೋದು ಅದಕ್ಕೆ, ಯಾರು ಹೇಳಿದ್ರು ಕೇಳೋದಿಲ್ಲ, ಅದು ತಾಯಿ ಪ್ರಾಣವರು ಕೇಳೋದಿಲ್ಲ, ಶಾಸ್ತ್ರ ಒಪ್ಪರಿಗೆ ಯೋಚನೆ ಇಲ್ಲ. ಕೆಲವು ಶಾಸ್ತ್ರ ಒಪ್ಪ ದೊಡ್ಡದಲ್ಲ, ತಲೆ ತೋಚಿದ್ದೇ ಶಾಸ್ತ್ರ. ಅವ್ರು ಏನು ಬೇಕಾದ್ರೂ ಮಾಡ್ತಾರೆ, ನಿಷಿದ್ಧ ಗಿಷಿದ್ಧ ಎಲ್ಲ ಯಾವುದೂ ಇಲ್ಲ. ಬಾಯಲ್ಲಿ ಹೇಳ್ತಾರೆ, ತಪ್ಪಾಗಿ ಮಾಡ್ತಾರೆ. ಅನ್ಯಾಯ ನಿರ್ವಹಣೆ ಮಾಡೋದು ಅಂದರೆ ಇಷ್ಟೇ. ಅದಕ್ಕೆ ಪಾಂಡವರು ಯೋಗ್ಯ ಜನ ಅದನ್ನು ದುರುಪಯೋಗ ತಗೊಳ್ತಾರೆ. ಪಾಂಡವರು ಹಾಗಲ್ಲ, ಸದುಪಯೋಗ ಉಪಯೋಗ ಮಾಡಿಕೊಂಡ್ರೆ ನಮ್ಮನೆ ತನದ ಪದ್ಧತಿ ಅದು ಬಂದು ಹೆಣವನ್ನು ನಾವೇನು ಬೇರೆ ಸಂಸ್ಕಾರ ಮಾಡೋದಿಲ್ಲ, ಮರದಲ್ಲಿ ಕಟ್ಟಿ ಬಿಡ್ತೇವೆ, ಆ ರೀತಿ ಕಟ್ಟಿದ್ದೇವೆ ಅಂತ ಹೇಳಿ ಹೊರಟ್ರದ್ದು ಜನ ಸುದ್ದಿ ಹಬ್ಬಿಹೋಯ್ತು. ಓ ಅಲ್ಲಿ ಯಾರೋ ಮುದುಕಿ ಶವ ಇದೆ, ಯಾರು ಹೋಗಬಾರದು ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡ್ಬಿಟ್ರು. ಇಷ್ಟೆಲ್ಲ ಹೋದ ಮುಟ್ಟರೆ ಯಾರೋ ತಗೊಳಕ್ಕಾಗೋದಿಲ್ಲ, ಅವನ ಅವನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಭಯಂಕರ ಭಾರ ಅದು ಮಂತ್ರಪೂತವಾದದ್ದು, ಲೈವ್ ವೈರ್ ಇದ್ರೆ ಹೇಗೋ ಹಾಕಿ ಮುಟ್ಲಕ್ಕಾಗೋದೇ ಇಲ್ಲ. ಇಷ್ಟಾದರೂ ಯಾಕೆ ಪಡ್ತಾರೆ ಅಂದರೆ ಶಸ್ತ್ರಗಳನ್ನು ಸುರಕ್ಷಿತವಾಗಿ ಕಾಪಾಡ್ತಕ್ಕಂಥದ್ದು ಕೆಲಸ. ಚಿಕ್ಕ ಮಕ್ಕಳ ಕೈಲೇ ಹೇಗೆ ಚಾಕು ಚೂರಿ ಸಿಗದಂತೆ ಇಡಬೇಕು, ಆ ತರಹ ಕಂಡವ ಕೈ ಶಸ್ತ್ರಾಸ್ತ್ರ ಸಿಕ್ಕಬಾರದು. ಸಿಕ್ಕೋದ್ರಿಂದ ಅವರಿಗೆ ಅನರ್ಥ, ಲೋಕಕ್ಕೆ ಅನರ್ಥ ಅಷ್ಟೇ ಹೊರತು ಇವಳ ಸೇಫ್ಟಿ ಯೋಚನೆ ಇಲ್ಲ. ಗಾಂಡೀವನ ಅರ್ಜುನ ಬಿಟ್ಟರೆ ಬೇರೆ ಎತ್ತಲಕ್ಕೆ ಬರೋದಿಲ್ಲ. ಭೀಮಸೇನ ಧನಸ್ಸದು ಬ್ರಹ್ಮದೇವರ ಧನಸ್ಸು, ಆದ್ದರಿಂದ ಭೀಮಾರ್ಜುನರ ಹೊರತು ಎತ್ತಿ ಕಟ್ಟಲಿಕ್ಕೆ ಯಾರಿಗೂ ಬರೋದಿಲ್ಲ. ಮೊದಲು ತಗೊಂಡು ಏನೋ ಮಾಡಲಿಕ್ಕೆ ಚಿಕ್ಕ ಮಕ್ಕಳು ದೊಡ್ಡ ಗನ್ ಕೊಟ್ಟರೆ ಎತ್ತಲಕ್ಕೂ ಆಗಲ್ಲ. ಫಸ್ಟ್ ಆಫ್ ಆಲ್ ಅವರಿಗೆ ಅದನ್ನ ಯೋಚನೆ ಮಾಡಿದರೆ ಯಾವುದೋ ಬ್ಲೇಡ್ ಗಿಡ ಎತ್ತಿದಂತೆ ದೊಡ್ಡ ಗನ್ ಎತ್ತಲಕ್ಕೆ ಆಗೋದಿಲ್ಲ. ಎಕ್ಸ್ಪರ್ಟ್ಗೆ ಮಾತ್ರ ಹೊಡೆಯಲಿಕ್ಕೆ ಸಾಧ್ಯ. ಅದರಿಂದ ಆದರೂ ಅದು ಹೇಗೆ ಮುನ್ನೆಚ್ಚರಿಕೆ ತಗೊಳ್ಬೇಕು ಅಂತ ತೋರಿಸೋದಕ್ಕೋಸ್ಕರ ಅಷ್ಟೆಲ್ಲ ಮಾಡಿದರಂತೆ. ಇದು ಶಸ್ತ್ರಗಳನ್ನು ಸಂರಕ್ಷಣೆ ಮಾಡತಕ್ಕಂಥ ರೀತಿ, ಶಾಸ್ತ್ರಗಳನ್ನು ಹಾಗೆ ಮಾಡಬೇಕು ಅಂತ ಹೇಳುತ್ತಾರೆ. ಅನಾವಿಷ್ಕುರ್ವನ್ ಅನ್ವಯ, ಶಸ್ತ್ರಗಳು ಹೇಗೆ ಕಂಡವ್ರ ಕೈಯಲ್ಲಿ ಸಿಕ್ಕಬಾರದು, ಶಾಸ್ತ್ರಗಳು ಹಾಗೆ ಸಿಕ್ಕಬಾರದು. ಯಾತಕ್ಕೆ ದುರುಪಯೋಗ ಮಾಡ್ತಾರೆ ಅಂತ ಅರ್ಥ. ಯಾವುದೇ ಮೆಡಿಕಲ್ ಫಿಫ್ತು ಓದ್ಬಿಟ್ಟ, ಔಷಧಿ ತಗೊಂಡ್ರೆ ವಾಸಿ ಆಗುತ್ತೆ ತಗೊಂಡ್ಬಿಟ್ಟ, ಸೆಲ್ಫ್ ಮೆಡಿಕೇಶನ್ ಮಾಡಿಕೊಂಡ ಹೆಚ್ಚು ಕಡಿಮೆ ಆಗೋಯ್ತು. ಔಷಧಿ ಕೊಡಬೇಕಾದ್ರೂ ಕೂಡ ಅವನ ದೇಹಸ್ಥಿತಿ ನೋಡಿ ಔಷಧಿ ಕೊಡಬೇಕೇ ಹೊರತು ಎಲ್ಲರಿಗೂ ಒಂದೇ ಔಷಧಿ ವರ್ಕ್ ಮಾಡೋದಿಲ್ಲ. ಕೆಲವು ಸಲ ಅವನಿಗೆ ಬೇರೆ ರೋಗಗಳಿದ್ದ ಕಾಲಕ್ಕೆ ಔಷಧಿ ಬೇರೆಯೇ ಕೊಡಬೇಕಾಗುತ್ತೆ. ಅದಕ್ಕೇನೆ ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್ ಇಲ್ಲದೇನೆ ಹೇಗೆ ಔಷಧಿ ಕೊಡಬಾರದು, ಅದೇ ರೀತಿಯಲ್ಲಿದೆ. ಮಾ ಔಷಧಿ ಅಂಗಡಿ ಇಟ್ಕೊಂಡು ತನ್ನ ಮಾರ ಹಕ್ಕು ಅವನಿಗಿರ್ಬೋದು, ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ನೋಡಿ ಕೊಡಬೇಕು, ಸ್ವಂತ ಕೊಡೋಗಿಲ್ಲ ಅವನು. ಯಾವುದೇ ಏನೋ ಅಬ್ಜೆಕ್ಷನ್ ಬಂದರೆ ಕೊಟ್ಟಿದ್ರು ಕೊಟ್ಟಿ ಅಂತ ಎಕ್ಸ್ಪ್ಲೇನ್ ಮಾಡಬೇಕು. ನಾನು ಕೊಟ್ಟಿದ್ದಲ್ಲ ನೋಡಿ, ಡಾಕ್ಟರ್ ಬರ್ಕೊಟ್ಟಿದ್ದಾರೆ ಕೊಟ್ಟಿದ್ದೇನೆ. ಅದಿಲ್ಲದೆ ಕೊಟ್ಟ ಅಂದರೆ ಏನಾದರೂ ಪೇಷಂಟ್ ಹೆಚ್ಚು ಕಡಿಮೆ ಆಯ್ತು ಅಂದರೆ ಕೇಸ್ ಬುಕ್ ಮಾಡಿದರೆ ಅವನು ಹೋಗ್ತಾನೆ, ಅಂಗಡಿನ ಮುಚ್ಚಬೇಕಾಗುತ್ತೆ. ಆಮೇಲೆ ಇದೆಲ್ಲ ನಿಯಮಗಳುಂಟು, ಶಾಸ್ತ್ರವನ್ನು ಹಾಗೆ ಕಾಪಾಡಬೇಕು. ಪೂರಾಪರ ಏನು ಗೊತ್ತಿಲ್ಲದೇನೆ ಓದ್ಕೊಂಡ್ಬಿಟ್ರೆ ಅಪಾರ್ಥವಾಗುತ್ತೆ ಎಷ್ಟೋ ಸಲ. ಅದನ್ನು ಸುರಕ್ಷಿತವಾಗಿ ರಕ್ಷಿಸಬೇಕು ಎಂದು ತೋರಿಸಿಕೊಡುತ್ತಾರೆ. ಶಸ್ತ್ರರಕ್ಷಣೆಯ ಜವಾಬ್ದಾರಿ ಈ ಕ್ಷತ್ರಿಯರಿಗಾದರೆ, ಶಾಸ್ತ್ರರಕ್ಷಣೆಯ ಜವಾಬ್ದಾರಿ ಬ್ರಾಹ್ಮಣರಿಗೆ ಉಂಟು. ಆದ್ದರಿಂದಲೇ ಶಾಸ್ತ್ರವನ್ನು ಹೇಳಿಕೊಡಬೇಕಾದ್ರೆ ನಿಯಮ ಅದು ಒಂದು. ಅವುಗಳ ಗೋಪ್ಯತೆಯನ್ನು ಹೇಗೆ ಇವತ್ತು ಓದ್ತಗೊಳ್ತಾರಲ್ಲ, ಸರ್ಕಾರದ ರಹಸ್ಯಗಳನ್ನು ಕಾಪಾಡ್ತೇವೆ ಅಂತ ಹೇಗೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೋ ಹಾಗೆ ಶಾಸ್ತ್ರಾಧ್ಯಯನ ಮಾಡತಕ್ಕದ್ದು. ಶಂಭುಮಿತ್ರ ಶಂವರ್ಣ ಅಂತ ಹೇಳಬೇಕಾದ್ರೆ ಮತ್ತು ಕ್ಷತ್ರಿಯರು ಧನು ವಿದ್ಯಾಭ್ಯಾಸ ಪ್ರಾರಂಭ ಮಾಡಬೇಕಾದ್ರೆ ಆ ನಿಯಮಗಳನ್ನೆಲ್ಲ ಅವರು ಪಾಲಿಸ್ತಾರೆ, ಅದನ್ನೆಲ್ಲ ತೋರಿಸ್ತಾ ಬಂದರು. ಇದಕ್ಕೆ ಆಗ ನಮಗೆ ಅರ್ಥ ಆಗುತ್ತೆ ಎಲ್ಲರಿಗೂ ಯಾಕೆ ಶಾಸ್ತ್ರ ಹೇಳೋದಿಲ್ಲ ಅಂದರೆ ಅದಕ್ಕೋಸ್ಕರ. ಶಾಸ್ತ್ರದ ವಿಷಯ ಹೇಳೋದು ಬೇರೆ, ಶಾಸ್ತ್ರವನ್ನೇ ಹೇಳೋದು ಬೇರೆ. ಶಾಸ್ತ್ರ ವಿಡ್ನೆ ಹೇಳಬೇಕಾದ್ರೆ ಅದು ಟೆಕ್ಸ್ಟ್ ಬುಕ್ ಆಗುತ್ತೆ, ಸುಮ್ಮನೆ ಹೇಳಬೇಕಾದ್ರೆ ಸಾಮಾನ್ಯ ಪರಿಚಯ ಬೇರೆ. ಸಾಮಾನ್ಯ ಪರಿಚಯಕ್ಕೆ ಸಾಮಾನ್ಯ ಅರ್ಹತೆ ಸಾಕು, ವಿಶೇಷ ಪರಿಚಯಕ್ಕೆ ಮಾತ್ರ ವಿಶೇಷ ಅರ್ಹತೆಯೇ ಬೇಕು ಅಂತ ತೋರಿಸ್ಲಿಕ್ಕೆ ಅಷ್ಟೆಲ್ಲ ಮಾಡಿ ಇನ್ನೂ ಮುಂದೆ ಹೋದರು. ಅಲ್ಲೆಲ್ಲ ಮತ್ತೊಮ್ಮೆ ಕೂಡ್ತಾ ಇದ್ದಾರೆ. ಇನ್ನು ವೇಷ ಬದಲಾವಣೆ ಮಾಡ್ಕೋಬೇಕಿ, ಆ ಯತಿಯಾಗ ತೀರ್ಮಾನ ಮಾಡಿದ್ರಲ್ಲ ವೇಷ ಹಾಕೋಬೇಕಲ್ಲ, ಏನು ಮೇಕಪ್ ಸಾಮಾನು ಏನು ಬೇಕಿಲ್ಲ ಅವರಿಗೆ. ಮೊನ್ನೆ ನೋಡಿದ್ದೇವೆ ಈಗಾಗಲೇ ಯಮದೇವರು ಹೇಳಿಬಿಟ್ಟಿದ್ದಾರೆ, ಇಷ್ಟ ಬಂದಾಗ ನೀವು ಇಷ್ಟಪಟ್ಟ ರೂಪ ನಿಮಗೆ ತಕ್ಷಣ ಬರಲಿ ಅಂತ ಹೇಳಿಬಿಟ್ಟಿದ್ದ. ಇಷ್ಟಪಟ್ಟ ರೂಪ ತಕ್ಷಣ ಬರಲಿ, ತುಂಬ ಪ್ರಶ್ನೆಗಳಿಗೆ ಉತ್ತರ ಅದು ಒಂದು. ಇಲ್ಲವರು ಇಂಥ ಪ್ರಶ್ನೆ ಶುರುವಾಗ್ತಿತ್ತು ಹಾಗಿದ್ರೆ, ಸನ್ಯಾಸಿ ವೇಷಕ್ಕೆ ಏನು ಮಾಡಿದ, ಎಲ್ಲಿ ನಿಂತು ತಗೊಂಡು ಬಂದ, ಏನು ಅಂತ ಪ್ರಶ್ನೆ ಬರೋದು, ಏನು ಸಮಸ್ಯೆನೇ ಇಲ್ಲ. ಯಮದೇವರ ಕೊಟ್ಟ ವರವನ್ನು ಚಿಂತನೆ ಮಾಡಿದ ತಕ್ಷಣ ರೂಪ ಎಲ್ಲ ತಕ್ಷಣ ಬದಲಾಗಿ ಹೋಯ್ತಾನೆ. ಧರ್ಮರಾಜ ಯತಿ ವೇಷದಲ್ಲಿ ನಿಂತುಬಿಟ್ಟಿದ್ದಾನೆ, ತ್ರಿದಂಡಿ ಯತಿಯಾಗಿ ನಿಂತಿದ್ದಾನೆ. ಅದೆಲ್ಲ ಏನೇನು ವೇಷಭೂಷಣಬೇಕು ಎಲ್ಲ, ಆತ ಇದೊಂದು ಹೇಳ್ಕೊಂಡಿದ್ದಲ್ಲ ಜೂಜಾಟ ಆಡಬೇಕು ಅಂತೇಳಿ, ಆ ಸೆಟ್ಟು ಬಂದು ಬಂತು ಹಾಗೇನೆ. ಒಂದು ಪಗಡಿ ದಾಳ ಎಲ್ಲ ಸಿಕ್ತು, ಎಲ್ಲ ಈ ಸಂಕಲ್ಪ ಮಾಡಿದ್ದೆಲ್ಲ ಬಂತು. ಅದಿಷ್ಟು ಇಟ್ಟುಕೊಂಡು ನಾನೇನು ಹೊರಡ್ತೇನೆ ಅಂತ ಹೇಳಿದರು. ಎಲ್ಲ ವೇಷ ಅವ್ರ ವೇಷ ಅವ್ರಿಗೂ ಸಿಗಬೇಕಲ್ಲ, ಆಮೇಲೆ ಸಾಮಾನ್ಯರಿಗೆ ಒಟ್ಟಿಗೆ ಚೇಂಜ್ ಮಾಡ್ಕೊಂಡ್ಬಿಟ್ರು ರೂಪ ಎಲ್ಲ ಕೂಡ. ಅಡಿಗೆವನ ವೇಷ ಭೀಮಸೇನಿಗೆ ಬಂತು, ದ್ರೌಪದಿಗೆ ಸೈರಂಧ್ರಿ ವೇಷ ಬಂತು, ಅರ್ಜುನ ಬೃಹನ್ನಡೆಯಾಗಿಬಿಟ್ಟ, ಅವರು ಗೋಪಾಲ ಅಶ್ವಪಾಲರಾಗಿ ಅವರಿಬ್ಬರು ಆದರು. ವೇಷ ಬದಲಾವಣೆ ಮಾಡಿಕೊಂಡು ಒಬ್ಬರೇ ಹೋಗ್ತಾ ಇದ್ದ. ಅಲ್ಲೂ ಕೂಡ ಮೊದಲಿಗೆ ಹೊರಟಿದ್ದು ಧರ್ಮರಾಜನೇ. ಧರ್ಮರಾಜ ಆ ಒಂದು ಇನ್ನೊಂದು ಕೆಲಸವನ್ನು ಮಾಡ್ತಾರೆ ಪಾಂಡವರು. ಆ ರೂಪದಲ್ಲೇ ಅಲ್ಲಿ ದುರ್ಗಾಸ್ತೋತ್ರವನ್ನು ಮಾಡ್ತಾರೆ. ವಿರಾಟ ರಮಗ ನಗರಂ ರಮ್ಯಂ ಅಂತಲೇ ಅಧ್ಯಾಯ ಪ್ರಾರಂಭವಾಗ, ದುರ್ಗಾಸ್ತವ ಅಂತಲೇ ಹೆಸರು ಅದಕ್ಕೆ. ದುರ್ಗಾಸ್ತೋತ್ರವನ್ನು ಮಾಡಿ ಪಾಂಡವರು ಆವೇರ್ ಪುರ ಪ್ರವೇಶ ಮಾಡ್ತಾರೆ. ಇದೊಂದು ಬಹಳ ಮುಖ್ಯವಾದಂಥ ಅಂಶ. ಇವತ್ತು ಎಲ್ಲ ಸ್ತೋತ್ರ ಗ್ರಂಥಗಳಲ್ಲೂ ಕೂಡ ಆ ಮೂಲದಲ್ಲೂ ಇದ್ದೇ ಇದೆ. ಸ್ತೋತ್ರ ಗ್ರಂಥಗಳಲ್ಲೂ ಕೂಡ ದುರ್ಗಾ ಧರ್ಮರಾಜ ಮಾಡಿದಂಥ ದುರ್ಗಾಸ್ತೋತ್ರ ಅಂತಲೇ ನಮಗೆ ಸಿಗುತ್ತೆ. ದುರ್ಗಾದೇವಿಯ ಸ್ತೋತ್ರ ಮಾಡ್ತಾ ದುರ್ಗಾ ಯಾರು ಅಂದರೆ ಸಾಕ್ಷಾತ್ ಯಶೋಧತನಯ ಅಂತ ಹೇಳುತ್ತಾರೆ. ಕೃಷ್ಣ ಇಲ್ಲಿದ್ದಾನೆ, ಕೃಷ್ಣನ ತಂಗಿ ದುರ್ಗಾದೇವಿ ಹುಟ್ಟಿದ್ದು ತಂಗಿಯಾಗಿದ್ದರೂ ಕೂಡ ದುರ್ಗಾ ವಿಷ್ಣು ಪತ್ನಿಯೇ, ಅದನ್ನು ಮರಿಬಾರದು. ಮಹಾಭಾರತದಲ್ಲಿ ಶ್ರೀರೂಪದಿಂದ ಇರತಕ್ಕಂಥ ಮಹಾಲಕ್ಷ್ಮಿ ರುಕ್ಮಿಣಿಯಾಗಿ ಅವತಾರ ಮಾಡಿದ್ದಾರೆ. ಭೂರೂಪದ ಮಹಾಲಕ್ಷ್ಮಿ ಸತ್ಯಭಾಮಾದೇವಿ, ದುರ್ಗಾದೇವಿ ಹೀಗೆ ಅವತಾರ ಮಾಡಿದ್ದಾರೆ. ಮೂರು ರೂಪತ್ರಯಗಳಿಂದ ಮಹಾಲಕ್ಷ್ಮಿ ಇರೋದ್ರಿಂದ ಅಲ್ಲಿ ಅವರು ದುರ್ಗಾಸ್ತೋತ್ರವನ್ನು ಇವರು ಮಾಡುತ್ತಾ ಕೃಷ್ಣನ ತಂಗಿಯಂತ ಅನುಸಂಧಾನದಿಂದ ದುರ್ಗಾಸ್ತೋತ್ರ ಮಾಡುತ್ತಾರೆ. ದುರ್ಗಾ ಯಾವುದನ್ನು ಪ್ರವೇಶ ಮಾಡಲಿಕ್ಕೆ ಕಷ್ಟನೋ, ಸಾಧನೆ ಮಾಡಲಿಕ್ಕೆ ಕಷ್ಟನೋ, ಅದನ್ನು ಸುಲಭ ಮಾಡಿಕೊಡತಕ್ಕಂಥ ದೇವತೆಯಾದ್ದರಿಂದ ದುರ್ಗಾದೇವಿ ಅಂತ ಹೆಸರು. ದುರ್ಗಾದೇವಿ ದುರ್ಗಮವಾದದ್ದನ್ನು ಸುಗಮ ಮಾಡ್ತಾಳೆ ಯೋಗ್ಯರಿಗಾದರೆ, ಅಯೋಗ್ಯರಿಗಾದರೆ ಸುಗಮವಾದದ್ದು ದುರ್ಗಮವಾಗುತ್ತೆ. ಇನ್ನೊಂದು ಮುಖ ಅದು ದುರ್ಗಾದೇವಿ ಎರಡಕ್ಕೂ ಸುದುರ್ಗನೂ ಹೌದು ದುರ್ಗಮಯೂ ಹೌದು. ಯೋಗ್ಯರಾಗಿ ಯೋಗ್ಯರ ಪಾಲಿಗೆ ರಕ್ಷಣೆ ಕೊಡ್ತಕ್ಕಂಥ ದುರ್ಗಾದೇವಿ ಏನ ಸ್ತೋತ್ರ ಮಾಡಿದರಂತೆ. ದುರ್ಗಾದೇವಿ ಪ್ರತ್ಯಕ್ಷರಾಗ್ತಾರೆ. ಎಂಟು ತೋಳಿನ ದುರ್ಗಾದೇವಿ, ದುರ್ಗಾಗೆ ಅಷ್ಟಭುಜಾ ಅಂತಾನೆ ಹೆಸರು, ದುರ್ಗಾಷ್ಟಮಿ ಅಂತಾನೆ ಹೆಸರು. ಕೃಷ್ಣಾಷ್ಟಮಿ ದುರ್ಗಾಷ್ಟಮಿ ಸಹಜ, ಇಬ್ಬರು ಒಂದೇ ಸ್ಥಾನ ಅವತಾರ ಮಾಡಿದ್ದು. ಕೃಷ್ಣಾವತಾರ ಸ್ವಲ್ಪತ್ತಿಗೇನೆ ದುರ್ಗಾವತಾರವಾಗಿತ್ತು, ಅದಕ್ಕೆ ತಂಗಿ ಅಂತ ಕರೆದಿತ್ತು. ಇಬ್ಬರದ್ದು ಅಷ್ಟಮಿನೇ, ದುರ್ಗಾಷ್ಟಮಿ ಕೃಷ್ಣಾಷ್ಟಮಿ. ಅಷ್ಟಬಾಹು ದುರ್ಗಾದೇವಿಯ ಕೈಗಳ ಸಂಖ್ಯೆ ಎಂಟು ಅಂತ ಕರೆದಿದ್ದಾರೆ. ಅಂಥ ಎಂಟು ಕೈಗಳ ರೂಪವನ್ನು ಸ್ತೋತ್ರ ಮಾಡಿದಾಗ ಅವರು ಪ್ರತ್ಯಕ್ಷರಾದ ದುರ್ಗಾದೇವಿ. ಪಾಂಡವರ ಸಿದ್ಧಿ, ಪಾಂಡವರು ಸ್ತೋತ್ರ ಮಾಡಿದ್ದಕ್ಕೆ ದೇವತೆಗಳು ಬರೀ ಹೂ ಕೊಟ್ಟರೆ ಸಾಕು, ನಮಗೆ ಅನುಗ್ರಹ ಅಂತ ತಿಳ್ಕೋತೇವೆ, ಮಂತ್ರಾಕ್ಷತೆ ಕೊಟ್ಟರೆ ಸಾಕು, ಸಾಕ್ಷಾತ್ ನಿಂತ್ಕೊಂಡ್ರಂತೆ. ನಿಂತ್ಕೊಂಡು ಪಾಂಡವರೇ ಏನು ಯೋಚನೆ ಮಾಡಬೇಡಿ, ನಿಮ್ಮ ಅಜ್ಞಾತವಾಸ ಕಾಲದ ಅವಧಿ ನಿಶ್ಚಿಂತೆಯಾಗಿ ಮುಗಿಯುತ್ತೆ, ನಿರ್ವಿಘ್ನವಾಗಿ ಮುಗಿಯುತ್ತೆ. ನೀವೆಲ್ಲ ಭಗವದ್ಭಕ್ತರು, ನಿಮ್ಗೆ ಯಾವ ಆಪತ್ತುಗಳೂ ಬರೋದಿಲ್ಲ, ನಿಮ್ಮ ರಾಜ್ಯವೆಲ್ಲ ನಿಮಗೆ ಸಿಗುತ್ತೆ. ಅತ್ಯಂತ ಯಶಸ್ವಿಯಾದಂತಹ ರಾಜರ ಸಾಲಿಗೆ ನೀವು ಅತ್ಯುತ್ತಮ ಮಟ್ಟದಲ್ಲಿ ಸೇರ್ತೀರಿ ಅಂತ ಎಲ್ಲ ಭರವಸೆಯನ್ನು ಕೊಟ್ಟು ಕೊನೆಗೆ ಒಂದು ಮಾತು ಹೇಳುತ್ತಾರೆ, ಅಜ್ಞಾತವಾಸ ಕಾಲದಲ್ಲಿ ನಿಮ್ಮನ್ನು ಯಾರೂ ಗುರುತು ಹಿಡಿಯೋದಿಲ್ಲ. ಇನ್ನೊಂದು ವರ ಸಿಕ್ತೆ ಅವರಿಗೆ, ಯಮದೇವರು ಹೇಳಿಬಿಟ್ಟಿದ್ದಾರೆ ಡೈರೆಕ್ಟ್ ಎದುರಿಗೆ ಓಡಾಡಿದ್ರೂ ಗುರು ಸಿಗೋದಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ದುರ್ಗಾದೇವಿಯವರ ಬೇರೆ ಬಂತೀಗ, ಇವೆಲ್ಲ ಜ್ಞಾಪಕ ಇಟ್ಕೊಂಡಿರಬೇಕು. ದುರ್ಗಾದೇವಿಯವರ ಅಂತ ಹೇಳಿದ್ರೆ ಯಾರು ಬೀಟ್ ಮಾಡಲಿಕ್ಕೆ ಆಗೋದಿಲ್ಲ, ಅದರ ಮುಗಿದೋಯ್ತು. ಮಹಾಲಕ್ಷ್ಮಿಯ ವರವನ್ನು ಬ್ರಹ್ಮಾದಿಗಳು ಕೂಡ ಏನೂ ಮಾಡಲಿಕ್ಕೆ ಬರೋದಿಲ್ಲ, ಬ್ರಹ್ಮದೇವರು ವಿರೋಧ ಹೋಗಲಿಕ್ಕೆ ಇಷ್ಟನೇ ಪಡೋದಿಲ್ಲ. ರುದ್ರಾದೇವತೆಗಳಿಗೆ ಸಾಧ್ಯ ಇಲ್ಲ, ನೂರಕ್ಕೆ ನೂರಷ್ಟು ಖಚಿತ ಆಗಬಹುದು. ಅಜ್ಞಾತವಾಸದ ಅವಧಿಯಲ್ಲಿ ನಿಮ್ಮನ್ನು ಯಾರೂ ಗುರುತಿಸದೆ ಹೋಗಲಿ, ಯಶಸ್ವಿಯಾದಂತಹ ಅಜ್ಞಾತವಾಸ ಕಾರ್ಯ ಮುಗಿಲಿ ಅಂತ ವರ ಕೊಟ್ಟು ಅದೃಶ್ಯರಾಗಿಬಿಟ್ರು. ಇಷ್ಟೆಲ್ಲ ದೈವರಕ್ಷಣೆಯ ಹೊಂದಿದ ಹಿರಿಮೆ ಪಾಂಡವರದ್ದು. ದುರ್ಯೋಧನಿಗೆ ಇದು ಯಾವುದೂ ಇಲ್ಲ, ಅವನ ರಕ್ಷಣೆ ಎಲ್ಲ ಮಾಟ ಮಂತ್ರ ಮಾಯ ಇಂಥದ್ದೇ ಹೊರತು ಸಾತ್ವಿಕವಾದದ್ದೇನೂ ಅವನಿಗಿಲ್ಲ. ಇವರದ್ದೆಲ್ಲ ತಾಮಸವಾದದ್ದು ಏನೂ ಇಲ್ಲ. ಸಾತ್ವಿಕ ಸಾಧನೆ ಫಲ ಕೊಡೋ ಸ್ವಲ್ಪ ತಡ, ಕೊಡೋದು ನಿಶ್ಚಿತ, ಅದು ಫಲ ಕೊಡೋದು ಬೇಗ, ಆದರೆ ಏನು ಪ್ರಯೋಜನ ಇಲ್ಲ. ಬಿತ್ತುತ್ತಾರಲ್ಲ ಈಗ ಬಂದಾಗ ವ್ಯವಸಾಯ ಮಾಡ್ತಾರೆ, ಕಾಳು ಬಿತ್ತಿರ್ತಾರೆ, ಕಾಳು ಫಸ್ಟ್ ಬೆಳೆಯೋದಿಲ್ಲ, ಹುಲ್ಲೇ ಬೆಳೆಯೋದು ಫಸ್ಟ್. ಹುಲ್ಲು ಅದು ಭಾಳ ಹದಿನೈದು ದಿವಸ ಬೆಳೆ ನಿಂತ್ಕೊಂಡ್ಬಿಟ್ಟಿರುತ್ತಾಗಲೇ, ಆದರೆ ಕಾಳು ನಿಧಾನವಾಗಿ ಬೆಳೆಯುತ್ತೆ. ಅದು ಫಲ ಕೊಡಬೇಕಾದ್ರೆ 4 ತಿಂಗಳು ಬೇಕು, 3-5 ತಿಂಗಳು ಮಿನಿಮಮ್ ಬೇಕು. ಇದು ಹಾಗಲ್ಲ, ವಾರ ವಾರಕ್ಕೆ ಬೆಳೀತಾರೆ ಇರುತ್ತೆ. ಆದ್ದರಿಂದ ಯಾವಾಗಲೂ ಕೂಡ ಬೇಗ ಅಂಬ ಅಟ್ರಾಕ್ಷನ್ ಒಳಗಾಗಬಾರ್ದು. ಜನಗಳೆಲ್ಲ ಮೋಸ ಹೋಗೋದಲ್ಲೇನೆ, ಬೇಗ ಫಲ ಕೊಡೋ ದೇವತೆ ಯಾರು, ಅದು ಉಪಯೋಗ ಇಲ್ಲ. ಶಾಶ್ವತ ಫಲ ಕೊಡೋ ದೇವತೆ ಯಾರು, ದಿನಗಳು ಅಪಾಯಿಂಟ್ಮೆಂಟ್ ಹೋದ ತಕ್ಷಣ ಆಗುತ್ತೆ, ಸರ್ಕಾರಿ ಅಪಾಯಿಂಟ್ಮೆಂಟ್ 3 ಗಂಟೆ ಕಾಯಬೇಕು, ಏನು ಆ ಟೆಸ್ಟು ಈ ಟೆಸ್ಟ್ ಅಂತ ಮಾಡಿ ಆಗುತ್ತೆ. ಅದು ಸಿಕ್ಕ ಮೇಲೆ ಎಷ್ಟು ಸೆಕ್ಯೂರಿಟಿ ಇರುತ್ತೆ, ಸೆಕ್ಯೂರಿಟಿ ಇರೋದಿಲ್ಲ. ಆದ್ದರಿಂದ ಭಗವಂತನ ಆರಾಧನೆಯ ಫಲ ಅತ್ಯಂತ ಖಚಿತ, ಅತ್ಯಂತ ಸುಲಭ, ಸಾಧನೆಯಲ್ಲಿ ವಿಕಾರ ಇಲ್ಲ, ಅದರೊಳಗೆ ಭಯಂಕರವಾದಂಥ ಸಾಧನೆಗಳಿಲ್ಲ, ಎಲ್ಲ ಸಾತ್ವಿಕ ಸಾಧನೆಗಳು. ದುರ್ಗಾದೇವಿ ಹಾಗೇನೆ, ಅನೇಕರು ದುರ್ಗಾದೇವಿ ಅಂತ ಹೇಳಿದರೆ ಈ ರೀತಿ ಭಾವಿಸಿರ್ತಾರೆ, ಪಾರ್ವತಿ ಅಂತ ಕೆಲವರು ಹೀಗೆಲ್ಲ ತಿಳಿದಿರೋದುಂಟು. ಪಾರ್ವತಿ ದುರ್ಗೆ ಹೌದು, ಆದರೆ ಮಹಾದುರ್ಗೆ ಅಂದರೆ ಮಹಾಲಕ್ಷ್ಮಿಯೇ. ದುರ್ಗಾದೇವಿಯ ಪಾರ್ವತಿಗಿರೋ ದುರ್ಗಾರೂಪ ಅನಂತರದ್ದು, ಆದರೆ ಮುಖ್ಯವಾಗಿ ದುರ್ಗಾದೇವಿ ಅಂದರೆ ಸಾಕ್ಷಾತ್ ಮಹಾಲಕ್ಷ್ಮಿ ಎಂಬುದನ್ನು ಮರಿಬಾರದು. ದುರ್ಗಾದೇವಿಗೆ 3 ಕಣ್ಣೊಂಬ ವಿಶೇಷ ಅಂಶವನ್ನು ಆಚಾರ್ಯ ಹೇಳುತ್ತಾರೆ. ಪ್ರಾಯ ತ್ರೇತ್ರತ್ವಂಚ ದುರ್ಗಾಯಾಹ ಪ್ರಾಯ ಸರ್ವತ್ರ ಕಥ್ಯತೆ ಅಂತ ತಂತ್ರಸಾರದಲ್ಲಿ ಮಾತು. ದುರ್ಗಾದೇವಿಗೆ 3 ಕಣ್ಣುಗಳು, 3 ಕಣ್ಣಿನ ದುರ್ಗಾದೇವಿ ಅಂದರೆ ಮಹಾಲಕ್ಷ್ಮಿ ಅಂತ ಅರ್ಥ. ನರಸಿಂಹದೇವರಿಗೆ 3 ಕಣ್ಣುಗಳು, ದುರ್ಗಾರೂಪದ ಮಹಾಲಕ್ಷ್ಮಿ 3 ಕಣ್ಣುಗಳು, ನರಸಿಂಹದೇವರಿಗೆ 3 ಕಣ್ಣುಗಳು. ದುರ್ಗಾದೇವಿ ಆರಾಧನೆ ಮಾಡತಕ್ಕಂಥ ವಿಷ್ಣು ರೂಪ ಈ ನರಸಿಂಹ ರೂಪವಾದ್ದರಿಂದ ಅವರಿಗೆ 3 ಕಣ್ಣುಗಳಿವೆ ಎಂಬುದು ಭಾರಿ ವಿಶೇಷಾಂಶ. ಇಷ್ಟೆಲ್ಲ ಮಾಡಿ ಅವರು ವೇಷಗಳನ್ನು ಈ ರೀತಿ ಬದಲಾಯಿಸಿಕೊಂಡು ಒಳಗೆ ಹೋಗ್ತಾ ಇದ್ದಾರೆ. ಧರ್ಮರಾಜ ಪುರಪ್ರವೇಶ ಮಾಡಿದ, ದೊಡ್ಡ ಸುದ್ದಿ ಆಯಿತು, ಯಾರೋ ಬರ್ತಿದ್ದಾರೆ, ಭಾರಿ ವರ್ಚಸ್ಸುಗಳು ಬರ್ತಾ ಇದ್ದಾರೆ ಅಂತ ಸುದ್ದಿ ಆಗಿಬಿಡ್ತು. ವಿರಾಟ್ ರಾಜ ಆಸ್ಥಾನದಲ್ಲಿ ಕೂತಿದ್ದ, ತಕ್ಷಣ ಕರೀರಿ ಅಂತ ಹೇಳಿದ. ಹಿಂದಿನ ಕಾಲದ ವಾತಾವರಣ ಅದು ಗುರುತು, ಇವತ್ತಾದರೆ ಅದೇನು ಇಲ್ಲ ಅದರೊಳಗೆ, ಇವತ್ತು ಮೆರಿಟ್ಟು ಗುಣ ಏನು ಕಾಣೋದಿಲ್ಲ. ಅದು ಹಿಂದಿನ ಕಾಲದಲ್ಲಿ ಆಗಲ್ಲ, ವರ್ಚಸ್ವಿ ಅಂದರೆ ತಕ್ಷಣ ಆಹ್ವಾನ, ಕರ್ಕೊಂಡು ಬನ್ನಿ ಅಂತ ಹೇಳಿದನಂತೆ. ಬರ್ತಾನೆ ಇದ್ದ ಧರ್ಮರಾಜ ಕರೆದ್ರಂತೆ, ನೋಡ್ತಾನೆ ಪರಮಾಶ್ಚರ್ಯ ಪಡ್ತಾನೆ. ನೋಡಿದರೆ ಯತಿಯ ವೇಷ, ವರ್ಚಸ್ಸು ನೋಡಿದರೆ ರಾಜನ ವರ್ಚಸ್ಸು. ಕಷ್ಟ ನೀವು ಯಾರು ಅಂತ ಪ್ರಾರ್ಥನೆ ಮಾಡುತ್ತಾನೆ. ನಾನೊಬ್ಬ ಯತಿ, ಕಂಕ ಅಂತ ನನ್ನ ಹೆಸರು ಅಂತ ಹೇಳಿದ ತಕ್ಷಣ ನೀನು ಯತಿ ಅಂತ ಒಪ್ಲಕ್ಕೆ ನನಗಾಗೋದಿಲ್ಲ ಅಂತ ಹೇಳಿಬಿಟ್ಟೆ. ಯತಿ ಅಂತ ನಾನು ಒಪ್ಲಕ್ಕೆ ಸಾಧ್ಯ ಇಲ್ಲ, ನೀನು ರಾಜ ಕಂಡ ಕಾಣ್ತಿ ಅಂತ ಹೇಳ್ತಾನೆ. ಇದನ್ನು ಅರ್ಥ ಮಾಡು, ರಾಜವರ್ಚಸ್ಸು ಅಂತ ಕರೀತಾರೆ. ರಾಜವರ್ಚಸ್ಸು ನೋಡಿದ ತಕ್ಷಣ ಮಹಾರಾಜ ಕಂಡ ಕಾಣ್ತೀಯ ಹೊರತು ಸನ್ಯಾಸಿ ಕಂಡ ಕಾಣೋದಿಲ್ಲ ನೀನೀಗ, ನೀನು ಒಪ್ಲಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರೆ ಆ ಧರ್ಮದ ಎಕ್ಸ್ಪ್ಲೇನ್ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ, ಮುಂದೆ ಕತೆ ಹೇಳಕ್ಕೆ ಶುರು ಮಾಡಿಬಿಡ್ತಾರೆ. ನಾನು ಅದು ಬಲ್ಲೆ, ಇದು ಬಲ್ಲೆ, ಹಾಗೆ ಹೇಳುತ್ತೇನೆ, ಹೀಗೆ ಹೇಳುತ್ತೇನೆ, ಬಹಳಷ್ಟು ಸಾಮರ್ಥ್ಯ ಇದೆ, ದ್ಯೂತದಲ್ಲಿ ಭಾರಿ ನಿಸ್ಸೀಮನಾದವನು ನಾನು ಅಂತೆಲ್ಲ ಹೇಳ್ಕೊತಾ ಹೋಗ್ತಾನೆ. ಆಮೇಲೆ ಇಷ್ಟೊತ್ತು ಎಲ್ಲಿದ್ದೆ ನೀನು ಅಂತ ಕೇಳುತ್ತಾನೆ. ನಾನು ಧರ್ಮರಾಜನಿಗೆ ಭಾರಿ ಕ್ಲೋಸ್ ಆಗಿದ್ದೆ ಅಂತ ಹೇಳ್ಕೊತಾರೆ. ಇದು ಭಾರಿ ವಿಶೇಷ, ಧರ್ಮರಾಜನೇ ತಾನು ಭಾರಿ ಕ್ಲೋಸ್ ಆಗಿದ್ದೆ ಅಂತ ಹೇಳ್ಕೊತಾ ಡೌಟ್ ಬರಬಾರದು. ಮತ್ತೆ ಧರ್ಮರಾಜನ ಕಂಡ್ರೆ ಪಂಚಪ್ರಾಣ ಯಾವಾಗಲೂ ಜೊತೆಗೆ ಇಟ್ಕೊಂಡಿರ್ತಿದ್ದ ನನ್ನನ್ನು, ತುಂಬ ಸಲಹೆ ಕೇಳ್ತಾ ಇದ್ದ, ನಾನು ಸಲಹೆ ಎಲ್ಲ ಹೇಳ್ತಾ ಇದ್ದೆ, ಅದು ಅವರೆಲ್ಲ ಅಜ್ಞಾತವಾಸಕ್ಕೆ ಹೋಗಿಬಿಟ್ರಲ್ಲ ಅದಕ್ಕೆ ಈ ಕಡೆ ಬಂದೆ ಅಂತ ಹೇಳಿದ್ದ. ಎಲ್ಲರೂ ಕೂಡ ಉತ್ತರ ಅಂತದ್ದೇನೆ, ಅವರೆಲ್ಲ ಹೊರಟೋಗಿಬಿಟ್ರು ಈ ಕಡೆ ಬಂದಿದ್ದೇವೆ. ಸಂಶಯ ಬರಲೇಬಾರ್ದು, ಮಾತಾಡಿದ್ರೆ ಧರ್ಮರಾಜ ಹೇಗಾದ್ರೆ ಗೊತ್ತು ಅಂತ ಕೇಳಾಗಿಲ್ಲೇ ಇಲ್ಲ. ಇಷ್ಟು ದಿವಸ ಮಹಾನುಭಾವ ಜೊತೆಗಿದ್ದ, ಅಜ್ಞಾತವಾಸ ನಿರ್ವಾಹದಿಂದ ಹೊರಟುಬಿಟ್ರು, ಬೇರೆ ದಾರಿನೇ ಇಲ್ಲ, ಅದಕ್ಕೆ ನೀನು ಭಾರಿ ಧರ್ಮಾತ್ಮ ಅಂತ ಕೇಳಿ ಒಂದು ವರ್ಷ ಪೂರ್ತಿ ಇರ್ಲಿಕ್ಕೆ ಬಂದಿದ್ದೇವಷ್ಟೇ ಅಂತ ಹೇಳಿದಾಗ ವಿರಾಟರಾಜ ಹೇಳುತ್ತಾನೆ, ನಿನ್ನನ್ನು ಏನಂತ ಇಟ್ಕೊಳ್ಳೋದು ಆಸ್ಥಾನದಲ್ಲಿ ಅಂತ ಕೇಳಿ, ಏನಂತ ಇಟ್ಕೊಳ್ಳೋದು ನಾನೀಗ ನಿನ್ನ ಜೊತೆಗಿರ್ತೀನಿ ಅಂದರೆ ಹಾಗೆಲ್ಲ ಇಟ್ಕೊಳ್ಳ ನೋಡಿ, ನಮಸ್ಕಾರ ಮಾಡೋ ಪ್ರಶ್ನೆ ಬರಲಿಲ್ಲ. ಈಗ ಯತಿವೇಷದಲ್ಲಿ ಇದ್ದಿದ್ದರಿಂದ ಯತಿ ಪೂಜ್ಯೋ ಅಖಿಲೈಹಿ ಯತಃ ಕಾಷಾಯ ದಂಡ ಮಾತ್ರೇಣ ಯತಿ ಪೂಜ್ಯ ಅಂತಾನೆ ನಿಯಮ ಉಂಟು. ಕಾಷಾಯ ದಂಡ ಇದ್ದರೆ ಸಾಕಂತೆ ಯತಿಗಳನ್ನು, ಅದು ವೈಷ್ಣವ ಯತಿ ಆಗಬೇಕು, ಆಚಾರ ಪಾಲನೆ ಮಾಡಿಕೊಂಡಿರಬೇಕು, ಆಗ ಅವರಿಗೆ ಪೂಜ್ಯತ್ವ ಬಂದುಬಿಡುತ್ತೆ, ಭ್ರಷ್ಟರಾದಾಗ ಬರೋದಿಲ್ಲ. ಸದಾಚಾರಿಯಾಗಿದ್ದರೆ ಪೂಜ್ಯತ್ವ ಬಂದುಬಿಡುತ್ತೆ. ಅಂಥ ಹೊತ್ತಿನಲ್ಲಿ ಧರ್ಮರಾಜ ನನ್ನ ಇವನೇ ಗೌರವಿಸ್ತಾನೆ, ನಮಸ್ಕರಿಸ್ತಾನೆ ಹೊರತು ನಮಸ್ಕಾರ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಜೊತೆಗಿರ್ತೀಯ, ಜೊತೆಗಿರೋದು ನನ್ನ ಪುಣ್ಯ ಅಂತ ಹೇಳ್ತೇನೆ, ಜೊತೆಗೆ ನನ್ನ ಪುಣ್ಯ, ಏನು ಕೊಡ್ಲಿಕ್ಕೆ ನನಗಾಗೋದಿಲ್ಲ. ಆದರೆ ಒಂದನ್ನು ಹೇಳ್ತೇನೆ, ನನಗೆ ಏನು ಮರ್ಯಾದೆ ಸಲ್ಲುತ್ತೋ ಅದೆಲ್ಲ ನಿನಗೆ ಸಲ್ಲಲಿ ಅಂತ ಹೇಳಿಬಿಟ್ನಂತೆ. ಎಲ್ಲ ಅಲ್ಲೇ ಶಾಸ್ತ್ರ ಮಾಡಿಬಿಟ್ನಂತೆ, ಎಲ್ಲರೂ ಜನಕ್ಕೆ ಹೇಳಿಬಿಡ್ತಾರೆ. ಇನ್ಮೇಲೆ ಯತಿಗಳು ನನ್ನ ಜೊತೆಗಿರ್ತಾರೆ, ನನ್ನ ಹೇಗೆ ನೋಡ್ತೀರೋ ಇವ್ರನ್ನ ಹಾಗೆ ನೋಡಬೇಕು ನೀವು. ಧರ್ಮರಾಜ ವೇಷ ಹಾಕಿಕೊಂಡು ಸರಿ ಹೋಯ್ತು. ರಾಜಸ್ವಯಾಗ ಮಾಡಿದ ಚಕ್ರವರ್ತಿಯ ಒಂದು ಏನು ಅಂತಸ್ಥಿದೆಯಲ್ಲ, ಪ್ರತಿಷ್ಠೆ, ಅದನ್ನೆಲ್ಲ ಕಾಪಾಡಬೇಕು. ಧರ್ಮರಾಜರಿಗೆ ಅವರು ಹೇಳಿದರು ಎಲ್ಲ ವಿಧವಾದ ಸೌಲಭ್ಯ ಕೊಡಬೇಕು, ಯಾರೂ ಪ್ರತಿ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ, ಆತೇನಾರು ಹೇಳಿ ನನ್ನಪ್ಪಣೆ ಅಂತ ಹೇಳ್ಕೊಂಡು ಪಾಲಿಸಬೇಕು ಅಂತ ಹೇಳಿಬಿಡ್ತಾನೆ. ನನಗೆ ಕೊಡೋ ಗೌರವ ಕೊಡಬೇಕು, ಆತನ ಮಾತನ್ನು ರಾಜಾಜ್ಞೆಯಂತೆ ಪಾಲನೆ ಮಾಡಬೇಕು. ಯಾರಾದರೂ ಆತನಿಗೆ ವಿರೋಧವಾಗಿ ನಡೆದರೆ ನಾನು ಏನು ಯೋಚನೆ ಮಾಡೋದೇ ಇಲ್ಲ, ಅವರನ್ನು ಕೊಲ್ಲಿಸಿಬಿಡ್ತೇನೆ ಅಂತ ಹೇಳಿಬಿಟ್ಟಂತೆ. ರಾಜದಂಡನೆಗೆ ಅರ್ಹರಾಗ್ತಾರವರು. ಅಂದರೆ ಧರ್ಮರಾಜನ ವರ್ಚಸ್ ಹೇಗಿತ್ತು ಅಂದರೆ ನೋಡ್ತಿರ್ಲಿಕ್ಕೆ ಅಷ್ಟು ಗೌರವ ಸಂಪಾದನೆ ಮಾಡಿಬಿಟ್ಟ. ಧರ್ಮ ಮಾಡಿದವರ ಮುಖದಲ್ಲೇ ವರ್ಚಸ್ ಇರುತ್ತೆ, ಧರ್ಮದ ಮೂರ್ತಿ, ಸಾಕಾರ ಮೂರ್ತಿ ಆತ, ಧರ್ಮದ ಸಾಕ್ಷಾತ್ ಮೂರ್ತಿ, ಯಮದೇವರ ಮನೆ ಅವತಾರ ಮಾಡಿ ಬಂದಿದ್ದಾನೆ. ಎಂಥ ವರ್ಚಸ್ ಇರಬೇಕು ಅಂದರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಂಥ ಮಹಾನುಭಾವ ಧರ್ಮರಾಜ. ಇನ್ನು ಇಲ್ಲೇ ಇರು, ನಿನ್ನ ಹೆಸರು ಕಂಕನ, ಭಾರಿ ನನ್ನ ಪುಣ್ಯವಂತ ಅಂತ ಹೇಳಿ ಘೋಷಣೆ ಮಾಡಿದ, ಸಮಾಧಾನವಾಯಿತು. ಆಮೇಲೆ ಭೀಮಸೇನ ಹೊರಡಬೇಕು ಇಲ್ಲಿಂದ. ಯಥಾ ಪ್ರಕಾರ ಭೀಮಸೇನ ಯೂನಿಫಾರ್ಮ್ ಬಹಳ ಸುಲಭ, ಸೌಟು ಇಟ್ಕೊಂಡು ಹೊರಟಿದ್ದೇ ಕೆಲಸ. ಟಗ್ಗಕ್ಕೊಂದು ಖಡ್ಗ, ಇದಕ್ಕೊಂದು ಸೌಟು ಇಟ್ಕೊಂಡು ಪ್ರವೇಶ ಮಾಡಿದನಂತೆ. ಊರಿನ ಜನಗಳೆಲ್ಲ ಮೊದಲಿಗಿಂತ ಭಾರಿ ಆಶ್ಚರ್ಯ ಪಡ್ತಾ ಇದ್ದಾರೆ, ಈ ಭಾರಿ ಅತ್ಯದ್ಭುತವಾದ ವ್ಯಕ್ತಿ ಬಂದಿದ್ದಾನೆ ಅಂತ ಹೇಳಿ ಭಾರಿ ಸುದ್ದಿ ಆಯ್ತಂತೆ. ಯಾಕೆಂದರೆ ಭೀಮನ ಬಗ್ಗೆ ಹೇಳಿದೆ, ಅಂತ ಲಕ್ಷಣ ಜಗತ್ತಿನಲ್ಲಿ ಯಾರಿಗೂ ಇರಲಿಲ್ಲ ಆಗಿನ ಕಾಲದಲ್ಲಿ. ಕೃಷ್ಣ ಪರಶುರಾಮ ವೇದವ್ಯಾಸರಾದ ಮೇಲೆ ಪುರುಷರಲ್ಲಿ ಭೀಮನಲ್ಲಿ ಮಾತ್ರ ಇದ್ದಿದ್ದು ಪರ್ಫೆಕ್ಟ್ ಪರ್ಸನಾಲಿಟಿ, ಜನಕ್ಕೆ ಸಹಜವಾಗಿಯೇ ಭಾರಿ ಆಶ್ಚರ್ಯವಾಗ್ತಾ ಇತ್ತು. ಭೀಮಸೇನ ಅಲ್ಲಿಂದ ಹೋಗ್ತಾನೆ, ಎಲ್ಲ ಸುದ್ದಿಯಾಯಿತು. ನೋಡ್ತಾರೆ, ವಿರಾಟರಾಜ ನೋಡ್ತಾನೆ, ನೋಡ್ತಿರ್ಲಿಕ್ಕೆ ಕೂಡ್ಲಿಕ್ಕಾಗೋದಿಲ್ಲ ಆತನ ಕೈಲಿ. ಸೂರ್ಯ ನೋಡಿದ ತಕ್ಷಣ ಕಣ್ಣು ಬೇಡಾನ ಮುಚ್ಕೊಂಡ್ಬಿಡುತ್ತಾರೆ. ಅಷ್ಟು ತಾನೆ ವರ್ಚಸ್ಸು ನೋಡಿ ಆಶ್ಚರ್ಯ ಪಡ್ತಾರೆ, ಯಾರೀತ, ಇಂದ್ರ ಇದ್ದಾಗಿದ್ದಾರಲ್ಲ ಅಂತ ಹೇಳಿದಾನೆ. ಇದು ಭಾರಿ ಮುಖ್ಯ, ಇಂದ್ರ ಅಡಿಗೆ ವೇಷದಲ್ಲಿ ಇಂದ್ರ ಇದ್ದಾಗಿದ್ದಾನೆ. ಅಡಿಗೆ ವೇಷದಲ್ಲಿ ಇಂದ್ರ ಇದ್ದಾಗಿದ್ದರೆ ಭೀಮಸೇನಳ ಸೌಂದರ್ಯ ಸಹಜವಾದದ್ದು ಅಂತ. ಕೋಯಂ ಅತೀವ ರೂಪವಾನ್ ಅಂತ ಹೇಳುತ್ತಾನೆ. ಇದು ಭೀಮನ ಬಗ್ಗೆ ಸಿನಿಮಾ ನಾಟಕದವ್ರು ಗಮನಿಸಬೇಕಿದ್ದಾನ. ಯಾರೋ ಒಬ್ಬ ವಿಚಿತ್ರ ವ್ಯಕ್ತಿ ಆಸಿಬಿಡ್ತಾರೆ ತನ್ನ ಭೀಮನ ಸೇನನ ಪಾತ್ರಕ್ಕೆ, ಅವನು ಕುರುಪಿ ಮಾಡದೆ ಮಾಡಿಬಿಡ್ತು, ದುರ್ಯೋಧನ ವಾಸಿ ಇರ್ತಾನೆ ಆ ಥರ ಮಾಡಿಬಿಡ್ತಾನೆ. ಸಿನಿಮಾ ನಾಟಕದ ಜನ ದುರ್ಯೋಧನೆ ಪವರ್ಫುಲ್ ರೋಲ್ ಕೊಟ್ಟು ಇದು ದುರ್ಯೋಧನ ಕೆಟ್ಟ ಒಳ್ಳೆಯವನು ಕೊಟ್ಟು ಇವ್ರು ನಿರ್ಮಾಣ ಹಾಕಿಬಿಡ್ತಾರೆ. ಭೀಮಸೇನ ಏನೋ ತಿಳ್ಕೊಂಡ್ಬಿಟ್ಟಿದ್ದಾರೆ. ಕೋಯಂ ಅತೀವ ರೂಪವಾನ್, ಇದು ಮಹಾಭಾರತ ಕೊಟ್ಟ ಭೀಮಸೇನನ ಚಿತ್ರ ಇದು. ಅತ್ಯಂತ ಸುಂದರ ಭೀಮಸೇನ, ಅದನ್ನು ಉಳಿಸ್ಕೊಂಡಿದ್ದು ಸಂಸ್ಕೃತದಲ್ಲಿ ಭಾಸ ಅಂತ ಒಬ್ಬ ನಾಟಕಕಾರ ಮಾತ್ರ, ಅವರು ಮಾತ್ರ ಭೀಮನ ವರ್ಣನೆ ಮಾಡ್ತಾರೆ. ಇನ್ನು ಮಹಾಭಾರತ ಹೆಚ್ಚು ಪ್ರಚಾರವಿದ್ದ ಕಾಲ, ಸುಮಾರು 2000 ವರ್ಷದ ಹಿಂದೆ ಇದ್ದವನು, ಪ್ರಚಾರದಲ್ಲಿದ್ದ ಕಾಲ, ಒಳ್ಳೆ ಚಿತ್ರ ಕೊಡ್ತಾರೆ. ಅನಂತರ ಬಂದವರೆಲ್ಲ ಪಂಪ ಕುಮಾರವ್ಯಾಸರ ಕಾಲಕ್ಕೆ ಸಾಕಷ್ಟು ಬದಲಾವಣೆಯಾಗಿ ಹೋಯಿತು. ಬಯಲಾಟದವರು ಪೂರ್ತಿ ಹಾಳು ಮಾಡಿ ಹಾಕಿಬಿಟ್ರೆ. ಅದು ವಸ್ತುಸ್ಥಿತಿಯಲ್ಲಿ ಭೀಮ ಅಂತ ಹೇಳಿದರೆ ರೂಪಕ್ಕೆ ಮತ್ತೊಂದು ಹೆಸರು. ಸೌಗಂಧಿಕ ಪುಷ್ಪ ಕಾಲಕ್ಕೆ ನೋಡಿದ್ದೇವೆ, ಒಬ್ಬ ರೂಪ ನವಾವತಾರಂ ಅಂತ ನೋಡುತ್ತೇವೆ. ದೇವ ಗಂಧರ್ವ ಸ್ತ್ರೀಯರುಗಳೆಲ್ಲ ಭೀಮಸೇನ ಸೌಂದರ್ಯ ಕಂಡುಬಿಟ್ಟು ಅತ್ಯಾಶ್ಚರ್ಯ ಪಡ್ತಾ ಇದ್ರು. ಮನುಷ್ಯ ರೂಪದಲ್ಲಿ ಇರಲಿಕ್ಕೆ ಈ ಸಾಧ್ಯ ಉಂಟ ಇವರು ಯಾರಾದರೂ ಕೂಡ ಅಂತೇಳಿ. ಅದರ ಜೊತೆಗೆ ಆ ಹಿಳಿಂಬೆ ಬಂದಾಗ ರಾಕ್ಷಸಿ ಕಾಮಯಾಮಾಸ ರೂಪೇಣ ಅಪ್ರತಿಮಂ ಭುವಿ, ರೂಪಕ್ಕೆ ಹೋಲಿಕೆಯೇ ಇಲ್ಲ ಅಂತ ಅತ್ಯದ್ಭುತವಾದ ಸೌಂದರ್ಯ, ಯಾರು ನೀನು ಅಂತ ಕೇಳಿದ ತಕ್ಷಣ ನಾನೊಬ್ಬ ಅಡಿಗೆ, ಅವನು ಬಲ್ಲವ ಅಂತ ನನ್ನ ಹೆಸರು ಅಂತ ಹೇಳಿದೆ. ನಾನು ಬಲ್ಲವ ಅಂತ ನನ್ನ ಹೆಸರು, ಏನು ಹೇಗೆ ನಂಬಲಿ ಅಂತ ಕೇಳುತ್ತಾನೆ ಪಾಪ. ಹೇಗೆ ನಂಬಲಿ, ನಿನ್ನ ವರ್ಚಸ್ಸೇನು, ಕಾಂತಿ ಏನು, ಒಂದಕ್ಕಿಂತ ಒಂದು ಅಪೂರ್ವ ವಸ್ತಿ ನೀನೀಗ, ನಿನ್ನ ಸಾಕ್ಷಾತ್ ನಾ ಶ್ರದ್ಧಾಧಾಮಿ ಬಲ್ಲವ ಅಂತ ಹೇಳ್ತಾ. ನಂಬಲಿಕ್ಕೆ ಆಗೋದಿಲ್ಲ, ಹೇಳ್ತೀನಿ ಅಷ್ಟೇ ಹೊರತು ನಂಬಲಿಕ್ಕೆ ಆಗೋದಿಲ್ಲ. ನೀನು ಯಾರೋ ದೊಡ್ಡ ಮಹಾರಾಜ ಇದ್ದಾಗಿರ್ಬೇಕೆ ಹೊರತು ಸಾಮಾನ್ಯನಲ್ಲ ನೀನು ಅಂತ ಹೇಳಿದ್ರೆ, ಇಲ್ಲ ನಾನೊಬ್ಬ ಬಲ್ಲವ ಅಂತ ಹೇಳಿದ ತಕ್ಷಣ ಭಾರಿ ಚೆನ್ನಾಗಿ ಅಡಿಗೆ ಎಲ್ಲ ಮಾಡ್ತೇನೆ, ನನ್ನ ಅಡಿಗೆ ಕಂಡ್ರೆ ಧರ್ಮರಾಜನ ಪಂಚಪ್ರಾಣ ಅಂತ ಹೇಳಿಬಿಟ್ನಂತ. ಜೊತೆಗೆ ಇಷ್ಟು ಸಲ್ಲೇ ಇದ್ದೆ, ನಾನು ಅಡಿಗೆ ಕಂಡ್ರೆ ಆತನ ಭಾರಿ ಪ್ರಾಣ ಕೇಳಿ ಕೇಳಿ ಹಾಕ್ಸೋತಾ ಇದ್ದಂತಾರಲ್ಲ, ಆ ಥರ ಒಳ್ಳೆ ರೀತಿ ಇದು ಮಾಡ್ತಾ ಇದ್ದ, ಭಾರಿ ಕೊಂಡಾಡ್ತಾ ಇದ್ದ. ದಿನವಾಗಿಲ್ಲ ಅಜ್ಞಾತವಾಸಕ್ಕೆ ಹೋಗಿದ್ದಕ್ಕೋಸ್ಕರ ಒಂದು ವರ್ಷದ ಪೂರ್ತಿ ಬಂದಿದ್ದೇನೆ ಅಷ್ಟೇನೆ, ಅದಕ್ಕೆ ನಿನ್ನ ಇಡ್ಕೊಳ್ಳೋದಾದರೆ ನಾನು ವಾಸ ಮಾಡ್ತೇನೆ ಅಂತ ಹೇಳಿದರೆ ತಕ್ಷಣ ಅಂತ ಹೇಳುತ್ತಾನೆ, ಅಲ್ಲಯ್ಯ ನಿನ್ನಂತ ಅಡಿಗೆಯವನ ತ್ಯಾಗ ಒಪ್ಪಲಿ ನಾನು ಅಂತ ಹೇಳುತ್ತಾರೆ. ಪಾಪ ಅಂತ ಅಡಿಗೆಯವನ ತ್ಯಾಗ ಒಪ್ಪಲಿ ನಾನು ಅದನ್ನು ನೋಡಿ, ಬರೀ ಅಡಿಗೆಯವನಲ್ಲ ನಾನು, ಮಹಾಪರಾಕ್ರಮಿ ಇದ್ದೇನೆ, ಶಸ್ತ್ರಾಸ್ತ್ರ ಕುಶಲನು ಇದ್ದೇನೆ, ಜಟ್ಟಿ ಕಾಳದಲ್ಲಂತೂ ನಿಸ್ಸೀಮ ನಾನು, ಸಿಂಹ ಹುಲಿ ಬೇಕಾದ್ದು ಬರಲಿ ಅಲ್ಲಿ ಹೇಳಿದ್ ನಾನು ಹೇಳ್ತೇನೆ ಅಂತ ಹೇಳಿ ಬೇಕಾದ್ದು ಬರಲಿ ಅವನ್ನೆಲ್ಲ ಹೊಡೆದು ಹಾಕಿಬಿಡ್ತೇನೆ, ಯಾವುದನ್ನು ಕೊಲ್ಲೋದಿಲ್ಲ, ಆ ಸಾಮರ್ಥ್ಯ ನನಗಿದೆ ಅಂತ ಹೇಳುತ್ತಾ. ಕೊಲ್ಲದಂತೆ ನಿಗ್ರಹ ಮಾಡೋ ಶಕ್ತಿ ನನಗಿದೆ, ನೀನು ಯಾವ ರೀತಿ ಅಪೇಕ್ಷೆ ಪಡ್ತೀಯ ಹೇಳು, ಸಿಂಹನು ಆನೆಯನು ಬೇಕಾದ್ದಾಗಬಹುದು, ಲೀಲಾಜಾಲವಾಗಿ ಹೊಡೆದು ಬಿಡಿಸ್ತೇನೆ ಅಂತ ಹೇಳಿದ ತಕ್ಷಣ ಆತನಿಗೊಂದು ಖುಷಿಯಾಯಿತು. ಹಿಂದಿನ ಕಾಲದಲ್ಲಿ ರಾಜಸ್ಥಾನಗಳಲ್ಲಿ ಮಲ್ಲರನ್ನು ಇಟ್ಕೊಳ್ಳೋದು ದೊಡ್ಡ ಪ್ರತಿಷ್ಠೆಯ ಪ್ರಶ್ನೆ ಆದವರು, ಮಲ್ಲರನ್ನ ಕವಿಗಳನ್ನ ವಿದ್ವಾಂಸನ ಇಟ್ಕೊಳ್ಳೋ ಕಲಿಯುಗದ ಎಲ್ಲ ಹೊರಟೋಯ್ತು, ರಾಜವಾರ ಅವರಿಗೆಲ್ಲ ಚಾನ್ಸೇ ಇರೋದಿಲ್ಲ, ಅವರಿದ್ರೇ ಆಸ್ಥಾನ ಅಂತ ಹೆಸರು ಅದಕ್ಕೆ. ಆಸ್ಥಾನ ವಿದ್ವಾನ್ ಅಂತ ಇರಲೇಬೇಕು, ಆಸ್ಥಾನ ಕವಿಗಳು ಅಂತ ಇರಬೇಕು, ಆಸ್ಥಾನ ಯೋಧರು ಇರಬೇಕು, ಆಸ್ಥಾನ ಮಲ್ಲರಿರಬೇಕು, ಅದೆಲ್ಲ ಇದ್ರೆ ಸರ್ವಾಂಗೀಣ ರಾಜ್ಯ ಆಗಿರಬೇಕು ಅದು, ಒಂದು ಸರ್ವ ಎಲ್ಲ ಯಾವುದರಲ್ಲೂ ಕೊರತೆ ಇರಬಾರದು, ಬೇರೆ ರಾಜರು ಯಾವ ದೃಷ್ಟಿಯಿಂದ ಸವಾಲು ಹಾಕಿದರೂ ಕೂಡ ಎದುರಿಸೋ ಸ್ಥಿತಿಯಲ್ಲಿ ಇರಬೇಕು, ಹಾಗಿದ್ರೆ ಮಾತ್ರ ಸಮಗ್ರ ರಾಜ್ಯ ಅಂತ ಕರೆಯೋದು. ಇವತ್ತು ಆ ಪರಿಕಲ್ಪನೆ ನಮಗಿಲ್ಲ, ದೊಡ್ಡ ವಿದ್ವಾಂಸರ ಮಾಡಿದ ಸಲಹೆಗಾರರಾಗಿರ್ತಾ ಇದ್ರು, ಇಲ್ಲಿರೋರೆಲ್ಲ ಗೊತ್ತು ನಮಗೆ ಯಾವ ರೀತಿ ಇರ್ತಾರೆ, ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ, ಸಲಹೆ ಏನು ತಗೋದು ಸಾಧ್ಯ ಇದೆ ಅವರೀಗ, ಸಲಹೆ ಶಾಸ್ತ್ರವೇತ್ತರು ಒಬ್ಬರಲ್ಲಿ ಇರೋದಿಲ್ಲ ಅಂತ ಹೇಳಿದ ಮೇಲೆ ಸಲಹೆಗೆ ಚಾನ್ಸೇ ಇಲ್ಲ. ನಿಜವಾದ ಅರ್ಥ ಏನು ಮಾಡಬಹುದು, ಎಂಥ ಸಂದರ್ಭದಲ್ಲಿ ಹೇಗೆ ನಡೀಬಹುದು ಅಂತ ಹೇಳೋದಕ್ಕೆ ಅವರು ಬುದ್ಧಿಯಿಂದ ಹೇಳೋದು ಬೇರೆ, ಶಾಸ್ತ್ರದಲ್ಲಿ ಹೇಳಿರೋದನ್ನು ಹೇಳೋದು ಬೇರೆ, ಅದರ ದೃಷ್ಟಾಂತಗಳನ್ನು ಕೊಟ್ಟು ತಿಳಿಸೋದು ಬೇರೆ. ಅವೆಲ್ಲ ಬಂದ ಕಾಲಕ್ಕೆ ರಾಜ್ಯ ಸುರಕ್ಷಿತವಾಗಿರಲಿಕ್ಕೆ ಸಾಧ್ಯ. ಆದ್ದರಿಂದ ಇಂಥ ಅಡಿಗೆಯನ್ನು ಸಿಕ್ಕಿದ್ದೇನು ಭಾರಿ ಸರಿನೇ, ಎಲ್ಲ ಮಾಡ್ತೀಯ ಅಂತ ಕೇಳ್ತೀಯ, ನಿನಗೇನು ಕೊಡಬೇಕು ಅಂತ ಕೇಳ್ತಾನೆ. ಏನು ಕೊಡಬೇಕು ನಿನಗೆ, ಸಂಬಳ ಫಿಕ್ಸ್ ಆಗಬೇಕಲ್ಲ, ಏನು ಕೊಡಬೇಕು ಅಂದರೆ ನಾನು ಏನು ಕೊಡಬೇಡ ಇಟ್ಕೊಂಡ್ರೆ ಸಾಕು ಅಂತ ಹೇಳಿಬಿಟ್ನಂತೆ. ಆಗ ವಿರಾಟ್ ರಾಜ ಹೇಳ್ತಾನೆ, ಹಾಗೆಲ್ಲ ಆಗೋದಿಲ್ಲ, ನೀನು ಸಂಬಳ ಕೊಡಬೇಡ ಅಂತ ಹೇಳಿದ್ರೆ ನಾನು ಒಪ್ತೇನೆ, ಈಗ ನೀನು ಸಂಬಳ ಕೊಡಲಿಕ್ಕೆ ಆಗಲ್ಲ ನನಗೆ ಅಂತ ಹೇಳುತ್ತಾನೆ. ಸಮುದ್ರ ನೇಮೀಂ ಪೃಥಿವೀಂ ತ್ವಮರ್ಹಸಿ, ಮಹಾಭಾರತದ ಮಾತು, ಇಡೀ ಭೂಮಿ ಕೊಟ್ಟರು ನಿನಗೆ ಸಾಲದು ಅಂತ ಹೇಳಿಬಿಡ್ತಾನೆ. ನಿಜ ಅದು, ವಾಯುದೇವರು ಇಡೀ ಜಗತ್ತಿಗೆ ಯುವರಾಜರವರು, ಪರಮಾತ್ಮ ಮಹಾರಾಜನಾದರೆ ವಾಯುದೇವರು ಯುವರಾಜರು ಅಂತ ಅವರ ಸ್ಥಾನ. ಅಂದಮೇಲೆ ನೀವು ಸಮುದ್ರ ನೇಮೀಂ ಪೃಥಿವೀಂ ತ್ವಮರ್ಹಸಿ, 30-40, 20-30 ಎಲ್ಲ ಅಲ್ಲ, ಇಡೀ ಭೂಮಿ ಸಮುದ್ರ ನೇಮಿ ಅಂದ್ರೆ ಸಮುದ್ರನೇ ಬಾರ್ಡರ್, ಅದಕ್ಕೆ ಸಮುದ್ರನೇ ಬಾರ್ಡರೇ ಹೊರತು ನೀನು ಬೇರೆ ಬಾರ್ಡರ್ ಕೊಡಲಿಕ್ಕೆ ಬರೋದಿಲ್ಲ, ಅಂಥ ಭೂಮಿ ನಿನಗೆ ಕೊಡಬೇಕೇ ಹೊರತು ನೀನು ಕೊಡಲಿಕ್ಕಾಗುತ್ತೆ ನಿನಗೆ, ನೀನು ಇರ್ತೀಯ ಮೊದಲೇ ನನ್ನ ಪುಣ್ಯ ನನ್ನ. ಆದರೆ ಒಂದು ಸಮಸ್ಯೆ, ನಿನ್ನ ಅಡಿಗೆ ವೈಶಿಷ್ಟ್ಯ ಏನು ಅಂತ ಕೇಳಿದ್ರೆ, ಹಿಂದಿನ ಕಾಲಕ್ಕೆ ಒಂದೊಂದು ಇವೆಲ್ಲರಿಂದ ನಿಂದೇನು ಸ್ಪೆಷಾಲಿಟಿ ತೋರಿಸ್ಬೇಕಲ್ಲ, ಯಾವ ಹಿಂದಿನ ಕಾಲಕ್ಕೆ ಹೇಳ್ತಾ ಇದ್ರು ಆ ಎಕ್ಸ್ಪರ್ಟ್ ಅಡಿಗೆಯವನು ಹೇಗಿರ್ತಾರೆ ಅಂದರೆ, ಆ ಸರಸರ ಹೋಳಿಸ್ತಾ ಇದ್ದಂತ ಒಬ್ಬನು ಅಡಿಗೆಯವರು, ಒಂದು ಸರಸರ ತಗೊಳ್ತಾ ಬಹಳ ಹೆಚ್ಚುತ್ತಾ ಇದ್ದಾನೆ. ಅವ್ರು ಬಂದು ಕೇಳ್ತಾರೆ ಏನು ನಿನ್ನ ವೈಶಿಷ್ಟ್ಯ ಅಂತ ಕೇಳಿದರೆ, ಹೇಳಿದ್ರಂತೆ ಈ ಎರಡು ಹೋಳಿನ ತೂಕ ಮಾಡಿ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಎರಡು ಹೋಳನ್ನ ತೂಕ ಮಾಡಿ ಕರೆಕ್ಟ್ ಅಷ್ಟೇ ಇದ್ವು ಅಂತ, ಎರಡು ಕೂಡ ತೂಕ ಎರಡು ಈಕ್ವಲ್ ಆಗಿ ಅದು ಎಷ್ಟು ಕೈ ಫಾಸ್ಟಾಗಿ ಹೆಚ್ತಾರೆ ಮತ್ತೆ ಸೈತ್ ಕರೆಕ್ಟಾಗಿ ಬರಬೇಕು. ಅದು ಇವರು ಹೋಮ್ ಸೈನ್ಸ್ ಓದಿ ಪುಸ್ತಕ ನೋಡ್ಕೊಂಡು ಮಾಡೋ ಹೊತ್ತಿಗೆ ದಪ್ಪ ದಪ್ಪ ಏನೋ ಆಗಿಬಿಟ್ಟಿರುತ್ತೆ. ಪಾಪ ಕರೆಕ್ಟಾಗಿ ಸೈಜ್ ಅಂದರೆ ಸೈಜ್ ಸ್ವಲ್ಪ ವೇರಿಯೇಷನ್ ಆಗಬಾರ್ದು. ಆ ಪ್ರಾಕ್ಟೀಸ್ರಿಂದ ಯಾವ ಥರ ಸಿದ್ಧಿ ಬಂದಿರುತ್ತೆ ಅಂತೇಳಿ ಸಾಕ್ಷಿ ಅದು. ಒಂದು ಹಿಂದಿನ ಕಾಲಕ್ಕೆ ಯಾವುದೋ ಕಣ್ಣಳತೆಯಿಂದ ಹಾಕ್ತಿದ್ರು ಅಷ್ಟೇನೆ, ತೂಕ ಮಾಡಿ ಅವೆಲ್ಲ ಇಟ್ಕೊಂಡು ಏನೂ ಇಲ್ಲೇ ಇಲ್ಲ, ಕರೆಕ್ಟಾಗಿ ಬಂದಿರೋದು ಅದು. ಒಂದು ಅದಕ್ಕೆ ಕಾರಣ ಅನುಭವ ಬೇಕು, ಆ ಪರಿಜ್ಞಾನ ಬೇಕು. ಕಾರ್ಪೆಂಟರ್ ಇರ್ತಾನೆ ಮಾಡಬೇಕಾಗಿ ಸರಸರ ಅಂತ ಕರೆಕ್ಟಾಗಿ ಬ್ಯಾಚ್ ಆಗಿಬಿಡೋದು, ಇದರ ಇಂಜಿನಿಯರ್ ಸ್ಟೂಡೆಂಟ್ಸ್ ಹಾಕಿ ಗೆರೆ ಹಾಕೊಂಡು ಎಲ್ಲ ಮಾಡಿಬಿಟ್ಟು ಏನೋ ಕಷ್ಟಪಡ್ತಾರೆ ಪಾಪ, ಅದು ಕುಲೋಕಸ್ಮವಾಗಿ ಬಂದಿರೋದಿಲ್ವಲ್ಲ, ಒದ್ದಾಡ್ತಿರ್ತಾರೆ, ಏನು ಮಾಡೋಕ್ಕೂ ಆಗೋದಿಲ್ಲ. ಅವನಿಗೆ ಎಷ್ಟು ಫ್ಯಾಕ್ಟರ್ ಕರೆಕ್ಟಾಗಿ ಕೊಡಬೇಕು ಆ ಕಡೆ, ಅದು ವಿದ್ಯೆ ಅಂದರೆ ಅದಕ್ಕೆ ಕರೆಯೋದು. ಆ ಜನ್ಮಾಂತರದಿಂದ ಸಿದ್ಧಿ ಬಂದಾಗ ಆ ಸಾಮರ್ಥ್ಯ ಇರ್ತದೆ. ರಾಜ ಮಹಾರಾಜರಿಗೆ ಹಾಗೆ ತೋರಿಸ್ತಾ ಇದ್ರಂತವ್ರು, ನಿನ್ನ ಅಡಿಗೆ ಏನು ವೈಶಿಷ್ಟ್ಯ? ಆಗ ಭೀಮಸೇನ ಹೇಳುತ್ತಾನೆ, ನನ್ನ ಅಡಿಗೆ ವೈಶಿಷ್ಟ್ಯ ಬಹಳ ವಿಚಿತ್ರವಾದದ್ದು ಅಂತ ಹೇಳಿದರಂತೆ. ಏನು ವಿಶೇಷ, ಮಹಾಭಾರತ ಹೇಳುತ್ತೆ, ಎಲ್ಲ ಪ್ರಿಂಟಲ್ಲೂ ಸಿಗಲ್ಲದು, ಕೆಲವು ಪ್ರತಿಗಳಲ್ಲಿ ಮಾತ್ರ ಸಿಗುತ್ತೆ. ನೋಡು ವಿರಾಟರಾಜ, ಯೋ ಭುಂಕ್ತೆ ಪಾಕಮಸ್ಮಾಕಂ ಸಕೃದ್ವಾ ಮತ್ಸ್ಯ ಭೂಪತಿ. ವಿರಾಟರಾಜ, ನಾನು ಮಾಡಿದ ಅಡಿಗೆನ ಒಂದೇ ಒಂದ್ಸತಿ ಊಟ ಮಾಡಿದ್ರೂ ಸಾಕು, ಏನಾಗುತ್ತೆ ಅಂದರೆ ಅವನ ತಲೆಗೂದಲು ಬೆಳ್ಳಗಾಗೋದಿಲ್ಲ ಅಂತ ಹೇಳಿದರೆ. ಇದು ಭಾಳ ಇಂಟ್ರೆಸ್ಟಿಂಗ್. ಇದು ನಾನು ಮಾಡಿದ ಅಡಿಗೆ ಒಂದ್ಸತಿ ಊಟ ಮಾಡಿದ್ರು ಕೂಡ ತಲೆಗೂದಲು ಬೆಳ್ಳಗಾಗೋದಿಲ್ಲ. ಎಷ್ಟು ಭಾರಿ ಅಪೂರ್ವ, ಊಟಕ್ಕೂ ತಲೆಗೂದಲು ಬೆಳಗಾಗೋದು ಸಂಬಂಧ ಇದೆ ಅಂತ ತೋರಿಸ್ತಾ ಇದೆ. ಏನ್ ತಿಂತಿ ಅಂತ ಯಾವುದಕ್ಕೂ ಅಂತಾನಲ್ಲ, ತಲೆಗೂದಲು ಬೆಳಗಾಗಿ ಏನ್ ತಿಂತಿ ಅಂತ ಕೇಳಬೇಕು ಅವನಿಗೆ. ಅದರಿಂದ ತಲೆಗೂದು ಅಂದ್ರೆ ಸರಿಯಾದ ಆಹಾರ ಇದ್ರೆ ಎಲ್ಲ ಸರಿ ಇರಬೇಕು ಅಂತ ಅರ್ಥ. ಸರಿಯಾದ ಆಹಾರ ಇದ್ರೆ ಎಲ್ಲ ಸರಿ ಇರಬೇಕು. ನಾನು ಮಾಡಿದ ಅಡಿಗೆ ಊಟ ಮಾಡಿದ್ರೆ ತಲೆಗೂದಲು ಬೆಳಗಾಗೋದಿಲ್ಲ, ಏನ್ ಹಾಗೆಂದ್ರೆ ಅರ್ಥ ಅಂತ ಪ್ರಶ್ನೆ. ನಮ್ಮ ಜನ ತಲೆಗೂದು ಬೆಳಗಾಗದೇ ಇರೋದಕ್ಕೋಸ್ಕರ ಭೀಮಸೇನ ಅಡಿಗೆ ಹಾಕಿ ಊಟ ಮಾಡಬೇಕು, ಡೈ ಮಾಡಿಕೊಂಡ್ರೆ ಆಯ್ತು ಕೂದಲು ಅಂತ ತಿಳ್ಕೊಂಡ್ಬಿಡ್ತಾರೆ. ಇದಕ್ಕೆಲ್ಲ ಅಡಿಗೆ ಹಾಕಬೇಕು, ಬಣ್ಣ ಹಚ್ಕೊಂಡ್ರೆ ಮೂದೋಯ್ತಲ್ಲ. ಅದಕ್ಕೆ ಹೇಳುತ್ತಾರೆ ತಲೆಗೂದಲು ಬೆಳಗಾಗೋದು ಅಂದ್ರೆ ಬರೀ ಬೆಳಗಾಗದೇ ಇರೋದ್ರಂದೇ, ಬೆಳ್ಳಗಾಗೋದು ಅಂದ್ರೆ ವಯಸ್ಸಾಗೋದ್ರ ಸಂಕೇತ, ಏಜ್ ಆಗೋದ್ರ ಸಂಕೇತ ಅದು. ಅಂತ ಅದು ಬೆಳ್ಳಗಾಗೋದಿಲ್ಲ ಅಂದ್ರೆ ವೃದ್ಧಾಪ್ಯ ಬರೋದಿಲ್ಲ ಅಂತ ಅರ್ಥ. ಕೆಟ್ಟ ಕೆಟ್ಟ ಆಹಾರ ತಿಂದ್ರೆ ಬಲುಬೇಗ ವೃದ್ಧನಾಗ್ತಾನೆ, ಒಳ್ಳೆ ಆಹಾರ ತಿಂದ್ರೆ ಅಷ್ಟು ಗಟ್ಟಿಮುಟ್ಟಾಗಿರ್ತಾರೆ ಅಂತ ಅರ್ಥ. ಇವತ್ತಿನ ಆಹಾರ ಎಷ್ಟು